ग्रहम दशग्रीवच्छदम शापान्मणिग्रीवमोचनम् स्वनामग्रहणादेवानिरस्तग्रहविग्रहम् वृन्दावनगसम्बन्धे ब्रह्मविन्द्रेन्द्रवर्जितम् स्वान्तस्थानन्तशैराय पूर्णज्ञानरसार्गुणसे उत्तुङ्गवक्तरङ्गाय मध्वरुद्राभये नमः। गुरुमखिलगुणज्ञम् सद्गुणैकाभिवासम् शमदमपरिनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यनिर्भूतकष्टम् हयमुखपदनिष्ठम् माम् भजन्तु प्रपन्नाः। पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे। नीलाकराचितानन्तलीला गोपालपालिताम् विद्यापयोनिधीन् वन्दे ब्रह्मविद्यागुरुन्मनः। ब्रह्मचर्य हरिप्रीतिसुविद्यावातशालिनः इष्टदान् कष्टहर्त्रोन्नः विद्यामान्यान्मुनीषिणः। वालिराजपदद्वन्द्वावालिजासप्तमानसान् विश्वप्रियगुरून् वन्दे मन्दोऽहम् देवि शुद्धये। सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ। चिन्तामणिम् सभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्टदम्। अज्ञानतिविरच्छेदम् बुद्धिसम्पत्प्रदायकम् विज्ञानविवरम् शान्तम् विजयार्थगुरुम् भजे। श्रीगुरुभ्यो नमः। हरिः ओम्। श्राद्धकार्य श्रद्धया ಯಾರಾದರೂ ವಿಶೇಷವಾಗಿ ಶ್ರದ್ಧೆಯಿಂದ ಭವತಿ ಶ್ರಾದ್ದ, ಶ್ರದ್ಧೆಯಿಂದ ಮಾಡಿದ ಕಾಲಕ್ಕೆ ಅದಾಗುವುದನ್ನು ಶ್ರಾದ್ದ ಅಂತ ಕರೀತಾರೆ. ಹಾಗಾದ್ರೆ ಶ್ರದ್ಧೆಯಿಂದ ಮಾಡಿದ್ದೆಲ್ಲ ಶ್ರಾದ್ದವೇನಾ? ಹೌದು, ಭಗವಂತನಿಗೆ ಏನೇನು ಪೂಜಾದಿಗಳು ಎಲ್ಲ ಮಾಡ್ತೀವಲ್ಲ ಅದನ್ನು ಶ್ರಾದ್ದ ಅಂತಲೇ ಕರೆಯೋದು. ಆದರೆ ಇದಕ್ಕೊಂದಕ್ಕೆ ಸ್ವಲ್ಪ ಚಾಲ್ತಿ ಜಾಸ್ತಿ ಬಂತು. ಅದನ್ನ ಸ್ಪಷ್ಟ ಮಾಡುತ್ತಾರೆ. ಶ್ರಾದ್ದ ಹೇಗೆ ಮಾಡಬೇಕು, ಪಿತೃಗಳು ಅಂದ್ರೆ ಯಾರು, ಅದರ ಚಿಂತನೆ ಏನು, ಸಾಮಾನ್ಯ ಹೆಚ್ಚಿಗೆ ಗೊತ್ತಿರಲ್ಲ ಮಾಡಿಕೊಂಡು ಹೋಗ್ತಾ ಇರ್ತೀವಿ. ಶ್ರಾದ್ದ ಮಾಡುವ ಕಾಲಕ್ಕೆ ಅನುಸಂಧಾನವೇನು, ಹೇಗೆ ಮಾಡಬೇಕು, ಶ್ರಾದ್ದದ ಹಿನ್ನೆಲೆ ಏನು ಎಂಬುದನ್ನು ನೋಡಿದರೆ ಹರಿವಂಶ ಶ್ರಾದ್ದಕಲ್ಪ ಅಂತ ಬರ್ತಾರೆ. ಹರಿವಂಶ ಶ್ರಾದ್ದಕಲ್ಪದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ವೈಶಂಪಾಯನರನ್ನು, ಪಿತೃಗಳು ಅಂದ್ರೆ ಯಾರು, ಹೋದವರೇ ಪಿತೃಗಳ ಬೇರೆಯವರಿದ್ದಾರ, ನಮ್ಮವರು ಶ್ರಾದ್ದ ಕಾಲಕ್ಕೆ ಬರ್ತಾರ, ಪಿಂಡದಲ್ಲಿ ಮತ್ತು ದರ್ಭೆಗಳಲ್ಲಿ ಆವಾಹನೆ ಅದು ನಮ್ಮ ತಂದೆ ತಾಯಿಯ ಬೇರೆಯವರ, ಯಾರು ಬರ್ತಾರೆ, ಶ್ರಾದ್ದ ಹೇಗೆ ಮಾಡಬೇಕು, ಹೇಗೆ ಮಾಡಿದರೆ ನಮ್ಮ ಪಿತೃಗಳಿಗೆ ತಲುಪುತ್ತೆ, ಇಷ್ಟೆಲ್ಲ ವಿವರಗಳನ್ನ ಕೇಳಿದಾಗ ಅವಾಗ ಹೇಳ್ತಾರೆ, ಹಿಂದೆ ಭೀಷ್ಮಾಚಾರ್ಯರು ಶ್ರಾದ್ದವನ್ನ ಮಾಡಿದರು. ಭಾರತದ ಕಥಾ ಹೇಳ್ತಾರೆ, ಶ್ರಾದ್ದವನ್ನ ಮಾಡಲಿಕ್ಕೆ ಹೋದಾಗ ಅವರ ತಂದೆ ಮಹಾಶಂತನು ಮಹಾರಾಜ ಆ ದರ್ಭೆಗಳಿಂದ ಕೈ ಮೇಲೆ ಬರು, ಮಹಾರಾಜನ ಕೈ ಹಿಂದ ಇಡಲಿಕ್ಕೆ ಹೋದಾಗ ಕೈ ಬರ್ತಾರೆ, ನೋಡುತ್ತಾರೆ ಆ ಬೆರಡುಗಳಿಗಿರತಕ್ಕಂತಹ ಉಂಗುರ ಎಲ್ಲ ನೋಡುತ್ತಾರೆ, ಅದೆಲ್ಲ ಅಪ್ಪನ ಕೈ. ಅವಾಗ ಹೇಳುತ್ತಾರೆ, ನಾನು ಕೈ ಮೇಲೆ ಪಿಂಡ ಪ್ರದಾನ ಮಾಡಲ್ಲ, ಅಪ್ಪ ಸತ್ತು ಹೋದ ಅಪ್ಪ ಸ್ವರ್ಗದಿಂದ ಬಂದು ಕೈ ಹಿಡಿದರೆ ಮಾಡಲ್ಲ ಅಂದು. ಯಾಕೆ, ಇದು ಶಾಸ್ತ್ರ ವಿರುದ್ಧ, ದರ್ಭೆ ಮೇಲೆ ಕೊಡಬೇಕು, ಇದು ದ್ವಾಪರ ಯುಗ, ದ್ವಾಪರ ಯುಗದಲ್ಲಿ ಕೈಯಲ್ಲಿ ಕೊಡುವ ಸಂಪ್ರದಾಯ ಇಲ್ಲ, ಆದ್ದರಿಂದ ನಾನು ಕೊಡಲ್ಲ. ಅವಾಗ ಮೆಚ್ಚಿ ಅಪ್ಪ ಪ್ರತ್ಯಕ್ಷ, ನೀನು ಒಳ್ಳೆ ಮಗನಾಗಿದ್ದೀಯಪ್ಪ, ನನಗೆ ಚೆನ್ನಾಗಿ ಧರ್ಮವನ್ನು ತಿಳ್ಕೊಂಡಿದ್ದೀಯ, ಸಂತೋಷ ಆಯಿತು ನನಗೆ, ಶ್ರಾದ್ದಕ್ಕೆ ಉತ್ತರಾಗಿ ಏನು ಬೇಕೋ ಕೇಳು. ಅವಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ನನಗೆ ಇನ್ನೂ ಬೇಡ, ಕೇವಲ ಭಗವಂತನ ಪ್ರೀತಿಗಾಗಿ ನಿಮ್ಮ ಪ್ರೀತಿಗಾಗಿ ಮಾಡಿದಷ್ಟು. ನನಗೆ ಜನ್ಮ ಕೊಟ್ಟು ಶ್ರೀಹರಿಯ ಚಿಂತನೆ ಮಾಡುವ ಸಾಮರ್ಥ್ಯ ಕೊಟ್ಟು ಒಳ್ಳೆ ಒಳ್ಳೆ ಗುರುಗಳು ಸಿಗುವಂತೆ ಮಾಡಿದ ತಂದೆ ನೀವು, ನಿಮ್ಮ ಋಣ ಏನು ಮಾಡಿ ತೀರಿಸಲಿಕ್ಕೆ ಸಾಧ್ಯ? ಅದಕ್ಕೆ ಏನು ಮಾಡಲಾರದೆ ನಮಸ್ಕಾರವನ್ನ ಸಲ್ಲಿಸ್ತಾ ಇದ್ದೇನೆ. ಇಲ್ಲ ಕೇಳ, ನಾನೇ ಕೊಡಬೇಕೆ ನಿನಗೆ, ನಿನಗೆ ಇಚ್ಛಾ ಮರಣ ಬರಲಿ, ಯಾವಾಗ ಬೇಕಾದ್ರೆ ಆವಾಗ ನಿನಗೆ ಮರಣ ಬರಲಿ. ಹಾಗೆ ನಿನಗೆ ವಿಶೇಷವಾಗಿರತಕ್ಕಂತಹ ಇನ್ನೊಂದು ವರ ಕೊಡ್ತೇನೆ, ಮನಸ್ಸಲ್ಲಿದ್ದರೆ ಕೇಳಿದ್ರು. ಅಂದ್ರೆ ಎಷ್ಟು ಪರೀಕ್ಷೆ ಮಾಡುತ್ತಾರೆ ಒಳಗೆ, ಈಗ ಇಲ್ಲ ಅಂತೀವಿ, ಮಾರನೇ ಕ್ಷಣ ಒಳಗೆ ಹುಟ್ಟು ಬರುತ್ತೆ, ಅಯ್ಯೋ ಇದು ಕೇಳಿದ್ರೆ ಚೆನ್ನಾಗಿತ್ತೇನೋ ಏನು ಕೊಂತಾರೋ ಏನೋ, ಅದು ಮತ್ತು ಕೇಳಿಬಿಡ್ತಾರೆ. ಅವಾಗ ಭೀಷ್ಮಾಚಾರ್ಯ ಕೇಳಿದ್ರು, ಸರಿ ನನಗೆ ಪಿತೃಗಳ ಬಗ್ಗೆ ತಿಳಿಸಿಕೊಡಿ, ಯಾಕೆಂದ್ರೆ ಇಲ್ಲಿದ್ದವರಿಗೆ ನೋಟ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅಲ್ಲಿದ್ದವರು ನೀವು ಇವಾಗ ಪಿತೃಲೋಕದಲ್ಲಿ ಹೋಗಿದ್ದೀರಾ, ಸ್ವರ್ಗದಲ್ಲಿದ್ದೀರಾ, ಪಿತೃಗಳು ಅಂದ್ರೆ ಯಾರು ಏನು ಅಂತ ಕೇಳಿದಾಗ ಅವಾಗ ಹೇಳ್ತಾರೆ, ನೋಡಯ್ಯ ಪಿತೃಗಳ ಕುರಿತು ಚೂರು ಪರಿಚಯ ಮಾಡಿಕೊಡ್ತೇನೆ. ಆದರೆ ಹೆಚ್ಚಿಗೆ ನಿಮಗೆ ಪರಿಚಯ ಮಾಡಿಕೊಡಬೇಕಾದವ್ರು ಯಾರು ಗೊತ್ತಾ, ಈ ಶ್ರಾದ್ದದಲ್ಲಿ ಬ್ರಾಹ್ಮಣ ಅಂತ ಬಂದು ಕೂತಿರುವ ಮಾರ್ಕಂಡೇಯರು. ನೋಡಿ ಅವರು ಶ್ರಾದ್ದಕ್ಕೆ ಮಾರ್ಕಂಡೇಯರು ಬಂದಿದ್ರು. ಎಂಥವ್ರು ಅಂದ್ರೆ ಸಾವಿರಾರು ವರ್ಷಗಳ ಕಾಲ ಮೇರು ಪರ್ವತದ ಮೇಲೆ ತಪಸ್ಸು ಮಾಡಿರತಕ್ಕಂಥ ಅದ್ಭುತ ಮಹರ್ಷಿಗಳು ಮಾರ್ಕಂಡೇಯರು, ನಾರಾಯಣನ ದರ್ಶನ ಮಾಡಿದವು, ಅಂಥವ್ರು ಶ್ರಾದ್ದಕ್ಕೆ ಬಂದಿದ್ದಾರೆ. ಸರಿ, ಅವಾಗ ಹೇಳ್ತಾ ಇದ್ದಾರೆ ಶಂತನು ಮಹಾರಾಜ, ಅಯ್ಯ ಪಿತೃದೇವತೆಗಳು ಅಂತ ಪ್ರತ್ಯೇಕ ಇದ್ದಾರೆ, ಅವರ ಗುಂಪುಗಳೇ ಏಳು ಗುಂಪಿವೆ, ಮೂರ್ತರು ಅಮೂರ್ತರು ಅಂತ ಎರಡು ರೀತಿಯಲ್ಲಿ. ಮೂರ್ತರು ಅಂದ್ರೆ ಹೇಳ್ತಾರೆ ಕಾಣಿಸುವ ಚಲನವಲನ ಇರುವಂತಹ ಶರೀರ ಇರುವಂತವರು. ಇನ್ನ ಅಮೂರ್ತರು ಅಂದ್ರೆ ಶರೀರ ಇರುತ್ತೆ ಕಾಣಲ್ಲ, ಅದಕ್ಕೆ ಅಮೂರ್ತರು ಅಂತ ಅವ್ರನ್ನ ಕರೀತಾರೆ. ಆ ರೀತಿಯಾಗಿ ಇದ್ದಾರಪ್ಪ ಅವರು ಮಾರ್ಕಂಡೇಯರು ನನಗೆ ಹೇಳಿಕೊಡುತ್ತಾರೆ ನೋಡು. ಅವಾಗ ಮಾರ್ಕಂಡೇಯರನ್ನ ಭೀಷ್ಮಾಚಾರ್ಯರು ಕೇಳುತ್ತಾರೆ, ನನಗೆ ಪಿತೃಗಳ ಬಗ್ಗೆ ತಿಳಿಸಿಕೊಡಿ, ಪಿತೃಗಳ ಶ್ರಾದ್ದದಲ್ಲಿ ಆ ಪಿತೃಗಳ ವರ್ಗಗಳೆಷ್ಟು, ಅವರನ್ನ ನಾವು ಆರಾಧನೆ ಮಾಡಬೇಕಾ, ಅಲ್ಲಿ ವಿಶೇಷಗಳನ್ನ ತಿಳಿಸಿಕೊಡಿ ಅಂದಾಗ ಅವರು ಕೇಳ್ತಾರೆ, ಪಿತೃದೇವತೆಗಳು ಅಂದ್ರೆ ಯಾರು ಅಂತ ತಿಳ್ಕೊಂಡಿದ್ಯಪ್ಪ, ಯಾರು ಅಲ್ಲ ಬ್ರಹ್ಮದೇವರ ಮಾನಸ ಪುತ್ರರೇ ಪಿತೃದೇವತೆಗಳು, ಬ್ರಹ್ಮದೇವರ ಮಾನಸ ಪುತ್ರರೇ ಪಿತೃದೇವತೆಗಳು. ಅವರು ಏಳು ವರ್ಗಗಳಾಗಿದ್ದಾರೆ, ಅದರಲ್ಲಿ ಅಗ್ನಿಶ್ವರ್ತರು, ಅಗ್ನಿಶ್ವರ್ತರು ಸುಕಾರರು, ಆಜ್ಯಪರು, ಸೋಮಪರು, ಬರಹಿಷದರು ಮೊದಲಾದಂತಹ ಏಳು ಜನ, ಏಳು ಗುಂಪುಗಳು ಕೂತಿವೆಯ, ಈ ಏಳು ಗುಂಪುಗಳು ಬ್ರಹ್ಮದೇವರ ಮಾನಸ ಪುತ್ರರಾಗಿ ಬಂದರು. ಇವರು ಬ್ರಹ್ಮದೇವರಿಂದ ಹುಟ್ಟಿದ್ರು ಕೂಡ ಇವರಿಗೆ ಶರೀರ ಕೊಟ್ಟದ್ಯಾರಯ್ಯ ಅಂದ್ರೆ ತತ್ವಾಭಿಮಾನಿಗಳಾದ ಇಂದ್ರಾದಿ ದೇವತೆಗಳು ಶರೀರವನ್ನ ಬ್ರಹ್ಮದೇವರು ಅವರನ್ನ ಹುಟ್ಟು ಕೊಡುವಾಗ ಇವರೆಲ್ಲರೂ ಸೇರಿ ಶರೀರ ಕೊಟ್ಟರೆ ಅವರು ಹೊರಗೆ ಬಂದರು. ಅದರಿಂದ ಏನಾಯಿತು, ಪಿತೃದೇವತೆಗಳಿಗೆ ತಂದೆ ಸ್ಥಾನದಲ್ಲಿ ಶರೀರ ಕೊಟ್ಟವನು ತಂದೆ, ಅದಕ್ಕೆ ದೇವತೆಗಳು ತಂದೆ ಸ್ಥಾನದಲ್ಲಿ ಇದ್ದಾರೆ ಪಿತೃ. ಆದ್ರೆ ಒಂದ್ಸಲ ಏನಾಯಿತು ಅಂದ್ರೆ ದೇವತೆಗಳಿಗೆ ಚೂರು ಈ ಸಂಪತ್ತು ಯಾವಾಗಲೂ ಎಷ್ಟಿರಬೇಕು ಅಷ್ಟೇ ಇರಬೇಕು, ಜಾಸ್ತಿ ಆದರೆ ಅಹಂಕಾರಕ್ಕೆ ಕಾರಣ ಆಗುತ್ತೆ. ಅವರು ಬ್ರಹ್ಮದೇವರ ಪೂಜಾ ಸದಾ ಮಾಡುವಂಥವ್ರು ಶ್ರದ್ಧೆಯಿಂದ ಬ್ರಹ್ಮರ ದೇವರ ಪೂಜೆಯನ್ನೇ ಚೂರು ನಿರ್ಲಕ್ಷ್ಯ ಮಾಡಿದ್ದಾರೆ. ಬ್ರಹ್ಮದೇವರಿಗೆ ಅದರಿಂದ ಆಗ್ಬೇಕಾಗಿದ್ದೇನಿಲ್ಲ, ಆದರೆ ಆ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಅವರೇ ಹಾಳಾಗ್ತಾರೆ, ಅದಾಗಬಾರದು ಅಂತ ಅವರಿಗೆ ನಿಮ್ಮ ಜ್ಞಾನ ತಿರೋಗಾನ ಆಗಲಿ ಎಂದು ಶಾಪ ಕೊಟ್ಟರು. ಎಲ್ಲರೂ ಬಂದು ಕೇಳಿಕೊಳ್ತಾರೆ ಬ್ರಹ್ಮದೇವರನ್ನ, ಸ್ವಾಮಿ ಕ್ಷಮಾ ಮಾಡಬೇಕು, ನಮ್ಮ ಉದ್ಧಾರ ಮಾಡಿ ಅಂತ ಹೇಳಿದಾಗ, ನೋಡಿ ನಿಮ್ಮಂತೆ ತಪ್ಪು ಮಾಡದೇ ಇರುವವರು ಒಬ್ಬರಿದ್ದಾರೆ, ಯಾರು ಅಂತ ಪಿತೃದೇವತೆಗಳು, ಅವರ ಹತ್ರ ಹೋಗಿ ಅವರು ನಿಮಗೆ ಜ್ಞಾನ ಉಪದೇಶ ಕೊಡುತ್ತಾರೆ, ಆ ಜ್ಞಾನದಿಂದ ಮತ್ತು ತೆರೆದ ನೀವು ಸಾಧನೆ ಮಾಡಿಕೊಳ್ಬಹುದು. ಅವಾಗ ಪಿತೃದೇವತೆಗಳತ್ತೆ ಬರ್ತಾರೆ ದೇವತೆಗಳೆಲ್ಲ, ಅವರೆಲ್ಲರೂ ಕೂಡ ತತ್ವಜ್ಞಾನವನ್ನ ತಮ್ಮಲ್ಲಿ ಉಳಿದ ತತ್ವಜ್ಞಾನವನ್ನ ಅವರಿಗೆ ಕೊಡುತ್ತಾರೆ, ದೇವತೆಗಳಿಗೆ ಕೊಡುತ್ತಾರೆ. ಕೊಟ್ಟು ಕೊನೆಗೆ ಸಂಬೋಧನೆ ಮಾಡುತ್ತಾರೆ ಅವರನ್ನ, ಹೇ ಪುತ್ರಾಹ ಅಂತ ಕರೀತಾರೆ. ಅವಾಗ ದೇವತೆಗಳಿಗೆ ದುಃಖ ಆಗುತ್ತೆ, ಅಲ್ಲ ಶರೀರ ಕೊಟ್ಟವರು ನಾವು, ನಮ್ಮ ಮಕ್ಕಳ ಸ್ಥಾನದಲ್ಲಿ ಅವರಿದ್ದಾರೆ, ಮತ್ತೆ ಅವರು ನಮ್ಮನ್ನ ಮಕ್ಕಳೇ ಅಂತ ಕರೀತಾ ಇದ್ದಾರೆ, ಪುತ್ರಾಹ ಅಂತ ಕರೀತಾ ಇದ್ದಾರೆ. ಚೂರು ಖಿನ್ನ ಮನಸ್ಕರಾಗಿ ಬ್ರಹ್ಮದೇವರು ಹೋದಾಗ ಬ್ರಹ್ಮದೇವರು ಹೇಳುತ್ತಾರೆ, ಹೌದಯ್ಯ, ನೀವು ಅವರಿಗೆ ಶರೀರ ಕೊಟ್ಟದ್ದಕ್ಕೆ ಅಪ್ಪ ಸ್ಥಾನದಲ್ಲಿ ಪಿತೃ ಸ್ಥಾನದಲ್ಲಿದ್ದೀರಾ, ಆದರೆ ಅವರು ಜ್ಞಾನ ಕೊಟ್ಟಲ್ಲ ಅದಕ್ಕೆ ಅವರು ನಿಮಗೆ ಅವರು ತಂದೆ ಸ್ಥಾನದಲ್ಲಿದ್ದಾರೆ. ಅದಕ್ಕೆ ಒಬ್ಬರಿಗೊಬ್ಬರು ಪಿತೃಗಳು, ಶರೀರ ಕೊಟ್ಟದ್ದಕ್ಕೆ ನೀವು ಪಿತೃಗಳು, ಜ್ಞಾನ ಕೊಟ್ಟದ್ದಕ್ಕೆ ಅವರು ಪಿತೃಗಳು. ಆವಾಗ ಆ ಪಿತೃದೇವತೆಗಳಿಗೆ ದೇವತೆಗಳೆಲ್ಲ ಬರ್ತಾರೆ, ಬಹಳ ಸಂತೋಷ ಆಗುತ್ತೆ. ತತ್ವಜ್ಞಾನವನ್ನು ನಾವು ಕೊಟ್ಟಿದ್ದೀರಾ, ನಿಮಗೇನ್ ಕೊಡಬೇಕು, ಅವರ ಥರ ನಮ್ಗೇನು ಬೇಕಾಗಿಲ್ಲ. ಅವಾಗ ಹೇಳ್ತಾರೆ, ನಿಮ್ಮ ಖ್ಯಾತಿ ಲೋಕದಲ್ಲಿ ಬರಲಿ, ಪ್ರತಿಯೊಬ್ಬರು ನಿಮ್ಮ ಅರ್ಚನೆ ಮಾಡಲಿ, ನಿಮ್ಮ ಅರ್ಚನೆ ಮಾಡದೆ ಯಾವ ಕಾರ್ಯ ಮಾಡಿದರೂ ಅದು ವಿಘ್ನದಿಂದ ಧ್ವಂಸ ಆಗಲಿ. ಎಂಥ ದೇವತೆಗಳು ಪೂಜೆ ಮಾಡುವಂತ ಆಗಲಿ ಅಂತ ಹೇಳ್ತಾರೆ. ಮನುಷ್ಯರು ಮಾತ್ರ ಅಲ್ಲ, ಮನುಷ್ಯರು ನೋಡಿ, ನಾವು ಶ್ರಾದ್ದ ಅಂದ್ರೆ ಹೋದಾಗ ಮಾತ್ರ ಅಲ್ಲ, ಮದುವೆ ಮುಂಜಿ ಏನಿದ್ರು ನಾಂದಿ ಶ್ರಾದ್ದ ಅಂತ ಮಾಡಬೇಕು. ಅಲ್ಲಿ ಪಿಂಡ ಪ್ರಧಾನ ನಮ್ಮಲ್ಲಿ ಚಾಲ್ತಿ ತಪ್ಪಿದೆ, ನಮ್ಮಲ್ಲಾದ್ರೆ ಪಿಂಡ ಪ್ರಧಾನವೂ ಮಾಡಬೇಕು, ಚಾಲ್ತಿ ಇದೆ. ಆದರೆ ಆ ಶ್ರಾದ್ದ ಇಲ್ಲದೆ ಯಾವ ಕಾರ್ಯ ಮಾಡಿದರೂ ಕೂಡ ಕೆಲಸಕ್ಕೆ ಅದು ನಿಷ್ಫಲ ಆಗಲಿ ಅಂತ ಹೇಳಬೇಕು. ದೇವತೆಗಳು ಪೂಜೆ ಮಾಡುತ್ತಾರೆ, ಯಾರು ಗರುಡಾದಿ ದೇವತೆಗಳು ಕೂಡ ಪಿತೃದೇವತೆಗಳು ಪೂಜೆ ಮಾಡುತ್ತಾರೆ ಅಂತ. ಯಾಕೆಂದ್ರೆ ಅಲ್ಲಿ ಭಗವಂತನ ಸನ್ನಿಧಾನ ಇದೆ ವಿಶೇಷವಾಗಿ ಅಂತ ಅವರು ಪೂಜೆ ಮಾಡುತ್ತಾರೆ. ಒಟ್ಟಾರೆ ಪಿತೃದೇವತೆಗಳಿಗೆ ಪೂಜೆ ಮಾಡಿದ್ರೆ ಏನು ಬರುತ್ತೆ ಅಂದ್ರೆ, ದೇವತೆಗಳಿಗೆ ಬಂದಂತೆ ನಮಗೂ ತತ್ವಜ್ಞಾನ ಕೊಡುತ್ತಾರೆ ಮಹಾನುಭಾವರು, ಅದನ್ನು ತಿಳಿಸಿಕೊಟ್ಟರು. ಅಂತಹ ದೇವತೆಗಳು ಒಂದೊಂದು ವರ್ಗಕ್ಕೆ ಒಂದೊಂದು ಗುಂಪು ಬರುತ್ತೆ. ಅದರಲ್ಲಿ ಬ್ರಾಹ್ಮಣರಿಗೆ ಬರುವಂತಹ ದೇವತೆಗಳ ಪಿತೃದೇವತೆಗಳ ಗುಂಪು ಯಾವುದು ಅಂದ್ರೆ ಸುಕಾಲರು ಅಂತ ಹೇಳ್ತಾರೆ. ನಮಗೆ ಬರುವವರೆಲ್ಲ ಸುಕಾಲರು, ಅದರಲ್ಲಿ ವಿಶೇಷವಾಗಿ ಭಾಗಗಳು ಬರ್ತಾ ಬರುತ್ತೆ. ಅಂತ ಆ ದೇವತೆಗಳು ಬರ್ತಾರಲ್ಲ, ಅಲ್ಲಿ ಮತ್ತೊಂದು ಪ್ರಶ್ನೆ ಬಂದಿತ್ತು. ಆ ದೇವತೆಗಳು ಬರುವುದಾದ್ರೆ ನಾವು ಶ್ರಾದ್ದ ಮಾಡಿದ್ದಕ್ಕೆ ನಮ್ಮ ಅಪ್ಪ ಅಮ್ಮ ಬರಲ್ವ ಅಲ್ಲಿ ಅಂತ ಪ್ರಶ್ನೆ ಬಂದರೆ, ಅವರು ಬರುವುದಿಲ್ಲ, ನಮ್ಮ ತಂದೆ ತಾಯಿಗಳು ಮೃತರಾದಂಥವರು, ಅವರು ಮೇಲಿನ ಲೋಕಕ್ಕೆ ಹೋಗಿ ಅವರು ಮಾಡಿದ ಪುಣ್ಯ ಪಾಪಗಳ ಅನುಸಾರವಾಗಿ ಅಲ್ಲಿ ಸ್ವರ್ಗದಲ್ಲೋ ನರಕದಲ್ಲೋ ಅಥವಾ ಮತ್ತು ಹುಟ್ಟಿದ್ರೆ ಬೇರೆ ಕಡೆಯಲ್ಲೋ ಇರ್ತಾರೆ. ಅಪ್ಪ ಅಮ್ಮನಿಗೆ ಹೋಗಿ ಒಂದು 10 ವರ್ಷ ಆಯಿತು, ಅವರೆಲ್ಲೂ ಹುಟ್ಟಿರಬೇಕಲ್ಲ, ಹುಟ್ಟಿದ್ರೆ ಈ ಶ್ರಾದ್ದಕ್ಕೆ ಬರ್ಲಿಕ್ಕಾಗುತ್ತಾರೆ. ಅಂದರೆ ನಿರಂಶರಾದವರು ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಿರಂಶರು ದೇವತೆಗಳಲ್ಲದೆ ಸಾಮಾನ್ಯ ಮಾನವರಾಗಿರ್ತಾರೆ, ಅವ್ರು ಯಾರು ಕೂಡ ಒಂದು ರೂಪದಿಂದ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸಾಂಶರಾದ ದೇವತೆಗಳು ಬರ್ತಾರ ಅಂದ್ರೆ ಅವರು ಬರ್ಲಿಕ್ಕೆ ಸಾಧ್ಯ. ನಮ್ಮ ಅಪ್ಪ ಅಮ್ಮ ಸಾಂಶರು ನಿರಂಶರು ಹೇಗೆ ಗೊತ್ತಾಗುತ್ತೆ, ಗೊತ್ತಾಗಲ್ಲ. ಸಾಮಾನ್ಯವಾಗಿ ಇಲ್ಲಿ ಬಂದಿರತಕ್ಕಂಥ ಯಾರ್ಯಾರು ಬರ್ತಾರೆ ಅಲ್ಲಿ ಪಿತೃದೇವತೆಗಳೇ ಬರ್ತಾರೆ, ಮತ್ತೆ ನಮ್ಮವರು ಬರೋದಿಲ್ಲಲ್ಲ ಅಂದ್ರೆ ಹೇಳ್ತಾರೆ, ನಾವು ಮಾಡಿದ ಈ ಶ್ರಾದ್ದವನ್ನ ಪಿತೃದೇವತೆಗಳು ಸ್ವೀಕಾರ ಮಾಡಿ ನಮ್ಮವರು ಎಲ್ಲಿದ್ರೂ ಅವರಿಗೆ ಅವರವರ ಆಹಾರ ರೂಪದಲ್ಲಿ ತಲುಪಿಸ್ತಾರೆ. ಬಹಳ ಜನ ಸಂಶಯ, ನಾವು ಮಾಡಿದ ಪಿಂಡ ಪ್ರದಾನ ಮಾಡಿದ್ರೆ ಅನ್ನ ನೀರು ಎಳ್ಳು ಪಿಂಡ ಎಲ್ಲ ಇದೆ ಇರುತ್ತೆ, ಆಚಾರ ಮಾತ್ರ ತಗೊಂಡು ಹೋಗ್ತಾರೆ ಒಂದು, ಮತ್ತೆ ಪಿತೃದೇವತೆಗಳು ಏನ್ ಸೇರುತ್ತೆ ಅಂತ ಇತ್ತೀಚಿನ ಹುಡುಗರಿಗೆಲ್ಲ ಸಂಶಯ, ಅದಕ್ಕೆ ಶ್ರದ್ಧೆ ಇರಲ್ಲ ಅದರಲ್ಲಿ. ಸುಮ್ಮನೆ ಟೈಮ್ ವೇಸ್ಟ್ ಪ್ರಾಸೆಸ್ ಅಂದ್ರೆ, ತಂದೆ ತಾಯಿಗಳಿಗೆ ಗ್ರಾಟಿಟ್ಯೂಡ್ ತೋರಿಸಲಿಕ್ಕಾಗಿ ನೀವು ಇಟ್ಟುಕೊಂಡದ್ದೇ, ಅದು ಪ್ರೂಫ್ಫುಲ್ ಅಲ್ಲ. ಅದಕ್ಕಿಂತ ಒಂದು ಆಶ್ರಮಕ್ಕೆ ಹೋಗಿ ಊಟ ಬಡಿಸಿಕೊಂಡ್ರೆ ಒಳ್ಳೇದಲ್ಲ. ಈ ಅಟಿಟ್ಯೂಡ್ ತುಂಬಾ ಜನ ಬರ್ತಾ ಇದೆ, ಒಂದೊಂದು ಕಡೆ ಹೋಗಿದ್ರೆ ಹಾ ಬಡಗದಲ್ಲಿ ಅವರು ಯಾಕೆ ಇದಕ್ಕೆ ಒಳ್ಳೆ ಅಪ್ಪ ಅಮ್ಮ ಶ್ರದ್ಧೆ ಇದೆ, ಒಂದು ಕೊಡ ಕಣ್ಣೀರು ತುರಿಸ್ತಾರೆ, ಸಾಧ್ಯ ಮಾಡಿಲ್ಲ. ಏನ್ ಮಾಡಿದ್ರು, ಅನಾಥಾಶ್ರಮಕ್ಕೆ ಹೋಗಿ ಒಂದಿಷ್ಟು ಅನ್ನಕ್ಕೆ ಎಲ್ಲ ಹಾಕ್ಬಿಟ್ಟು ಬಂದ್ಬಿಟ್ಟು, ಯಾಕೆ ಸಾಧ್ಯದ ಮೇಲೆ ಗೌರವ ಇಲ್ಲ. ಯಾಕಿಲ್ಲ, ಆ ಸತ್ತ ಅಪ್ಪ ಮಕ್ಕಳಿಗೆ ಶ್ರಾದ್ದ ಮೇಲೆ ಶ್ರದ್ಧೆ ಹುಟ್ಟಿಸಿಲ್ಲ. ಮಕ್ಕಳು ಮಾಡಿಲ್ಲ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಯಾರದ್ದು, ಅಪ್ಪ ಅಮ್ಮಂದ್ರಷ್ಟೇ, ಮಕ್ಕಳದ್ದಲ್ಲ. ನಂತರ ಮೊನ್ನೆ ಇಲ್ಲಿ ಗಯಾದಲ್ಲಿ ಶ್ರಾದ್ದ ಆಗ್ತಾ ಇತ್ತು, ಆಗುವ ಕಾಲಕ್ಕೆ ಎಲ್ಲರೂ ಸೇರಿ ಪಿಂಡ ಪ್ರದಾನ ಮಾಡ್ತಾ ಇದ್ದಾರೆ. ಆಗ ಹುಡುಗರೆಲ್ಲ ಬಂದು ಅಲ್ಲಿ ಕೂಡ್ಲಿಕ್ಕೆ ಬಂದ್ರೆ ಈ ಅಪ್ಪ ಅಮ್ಮಂದ್ರು ಅವರಿಗೆಲ್ಲವು ಶ್ರಾದ್ದ ಅಂದ್ರೆ ಅದೇನು ಅಪವಿತ್ರ ಕಾರ್ಯ ಅಂತ. ಬಹಳ ಜನ ಮನೆಯಲ್ಲಿ ಶ್ರಾದ್ದ ಆದ ಮೇಲೆ ಮತ್ತ ಅರಿಶಿನ ಕುಂಕುಮ ಎಲ್ಲ ಹಾಕಿ ಏನು ಪಿಂಡ ಪ್ರದಾನ ಆದ ಜಾಗದಲ್ಲಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ಸಾಕು ಬಿಡ್ತಾರೆ, ಯಾಕಂದ್ರೆ ಶುದ್ಧ ಆಗ್ಬೇಕು. ಏನಿಂದ ದೇವತೆಗಳು ಬಂದ್ರು, ದೇವತೆಗಳ ಪೂಜೆ ನಡೆದರೆ ಶ್ರಾದ್ದ ಪಿಂಡ ಹಾಕಿದ್ದಕ್ಕೆ ಮನೆ ಪವಿತ್ರ ಆಗುತ್ತೆ. ಮತ್ತೆ ಅದರ ಮೇಲೆ ಮತ್ತೆ ಅರಶಿನ ಕುಂಕುಮ ಹಾಕಿ ಮಾಡಬೇಕಾಗಿಲ್ಲ. ಯಾಕೆ ತಲೆಯಲ್ಲಿ ಇದು ಅಪವಿತ್ರ ಕಾರ್ಯ ಅಂತ ಕೂತಿದೆ ಶ್ರಾದ್ದ ಅಂದ ಕೂಡಲೇ ಅಪ್ಪ ಅಂತ. ಅದಕ್ಕೆ ಆ ಮಕ್ಕಳು ಬಂದು ಕೂಡಲೇ ಏ ನೀವೆಲ್ಲ ಇದು ಬರಬಾರದು ಹೋಗಿ ಅಂದ್ರೆ ಆಚಾರಂದ್ರು ಅವರಲ್ಲಿ ಕೊಡಬೇಕು, ನೀವು ಮಾಡೋದು ನೋಡಬೇಕು, ಅವರ್ಯಾಕೆ ನೋಡಬೇಕು, ನೀವು ಸತ್ತಾಗ ಮಾಡ್ಲಿಕ್ಕೆ ಅವರೇ ಬೇಕಲ್ಲ. ಅವರಿಗೆ ಮಿನಿಮಮ್ ಪರಿಚಯನು ಮಾಡಿಕೊಡದೆ ಹೋಗ್ಬಿಡ್ತೀರಾ, ಅದಕ್ಕೆ ನೀವು ಪಿಂಡ ಪ್ರದಾನವೇ ಮಾಡಲ್ಲ ಅವರು. ಆ ರೀತಿಯಲ್ಲಿ ಇಲ್ಲಿ ಯಾರು ಬರ್ತಾರೆ ಅಂದ್ರೆ ಪಿತೃದೇವತೆಗಳು ಬರುತ್ತಾರೆ. ಅದೇ ಒಂದು ಕಥಾ ಬರುತ್ತೆ. ರಾಮಚಂದ್ರ ಶ್ರಾದ್ದ ಮಾಡಿದಾಗ ಸೀತಾದೇವಿ ಅಡಿಗೆ ಮಾಡಿದ್ರು. ಅಡಿಗೆ ಮಾಡಿದ ಸೀತಾದೇವಿ ಬ್ರಾಹ್ಮಣರಿಗೆ ಬಡಿಸಲಿಕ್ಕೆ ಬರಬೇಕು ಅಂತ ಕರೆದಾಗ ನಾನು ಬರಲ್ಲ ಅಂತ ಹೇಳಿ ಕಳಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ನನ್ನ ಮಾವ ಬಂದಿರ್ತಾರಲ್ಲಿ, ನನ್ನ ಮಾವ ಬಂದಿರ್ತಾರೆ, ನನ್ನನ್ನ ಒಳ್ಳೆ ರಾಜವಸ್ತ್ರದಲ್ಲಿ ನೋಡಿರ್ತಕ್ಕಂಥ ಅವರು ಈಗ ನಾನು ಅರಣ್ಯವಾಸದಲ್ಲಿ ಹೀಗಿದ್ದೇನೆ ಅಂತ ನೋಡಿ ದುಃಖ ಪಡ್ತಾರೆ, ಅದಕ್ಕೆ ನಾನು ಬರಲ್ಲ ಅಂತ ಹೇಳಿಬಿಡ್ತಾರೆ. ಅದನ್ನ ಇಟ್ಟುಕೊಂಡು ಕೆಲವು ಸಲ ಹೇಳೋದಿದೆ, ಇಲ್ಲ ನಮ್ಮವರು ಶ್ರಾದ್ದಕ್ಕೆ ಬರ್ತಾರೆ ಅಂತ ಹೇಳೋದಿದೆ. ಅದು ಯಾರು ಅಂದ್ರೆ ದಶರಥ ಮಹಾರಾಜರು ದೇವತೆಗಳು, ಶಂತನು ಮಹಾರಾಜ ದೇವತ ಹೌದಾನೆ. ಆ ದೇವತೆಗಳು ಬಂದು ಕೈ ಹಿಡಿಯೋದಕ್ಕೂ ನಮ್ಮ ನಿಮ್ಮ ಅಪ್ಪ ಅಮ್ಮ ಹೋಗಿ ಬರುವುದಕ್ಕೂ ಬಹಳ ವ್ಯತ್ಯಾಸ ಇದೆ. ಆದ್ರಿಂದ ನಮ್ಮವರು ಯಾರು ಹೋಗ್ತಾರೆ ಅವರು ಶ್ರಾದ್ದದಲ್ಲಿ ಬರುವುದೇ ಇಲ್ಲ. ತಪ್ಪು ಕಲ್ಪನೆ ಬಹಳ ಕೂತಿರುತ್ತೆ ನಮ್ಮಲ್ಲಿ, ಇಲ್ಲಿ ರಾಂಗ್ ಮೋಷನ್ಸ್ ತುಂಬಾ ಇರುತ್ತೆ. ಕಾಕಪೇಟೆ ನಾಲ್ಕು ಮಾಡ್ತಾರೆ 15 ದಿವಸ, ಹೌದು 11 ದಿವಸ ಮಾಡ್ತಾರೆ, ಅಲ್ಲಿ ಕಾಗೆ ಪಿಂಡ ಮಾಡ್ತಾರೆ, ಮಾಡಿರ್ತಾರೆ. ಕಾಗೆ ಬರೋದೇ ಇಲ್ಲ, ಕಾಗೆ ಬರೋದೇ ಇಲ್ಲ. ಸರಿ, ನಾವು ಹತ್ರ ಇದ್ದೇ ಬರೋದು, ದೂರ ಹೋಗ್ತಾರೆ ಆದ್ರೂ ಬರಲ್ಲ. ಹೇಳೋವರೆಗೂ ಗೊತ್ತಿರಲ್ಲ ಪಾಪ. ಕೆಲವೊಮ್ಮೆ ಏನ್ ಹೇಳ್ತಾರೆ, ನಿಮ್ಮಪ್ಪ ಕಾಗೆ ರೂಪದಿಂದ ಬಂದು ತಿಂದು ಹೋಗ್ತಾನೆ ಅಂತ ಹೇಳೋ. ಹೌದಲ್ಲೇ, ಬರ್ತಾ ಇಲ್ಲ ಕಾಗೆ, ಅದಕ್ಕೆ ನಿಮ್ಮಪ್ಪನ ತಲೆಯಲ್ಲಿ ಏನೋ ಕೂಡಿದೆ, ಅದಕ್ಕೆ ಕೇಳಿಕೊಂಡ್ರೆ ಕಾಕಪಿಂಡ ಆಗುತ್ತೆ ಅಂತಿಲ್ಲ, ಕೇಳಿಕೊಂಡ ಕೂಡಲೇ ಕಾಗೆ ಬಂದು ಮುಟ್ಟದೆ ಅಪ್ಪದಿಂದ ಅಂತ. ತೆಲುಗು ಬರುತ್ತ ನಿಮಗೆ ಭಾಷೆ, ತೆಲುಗು ಬೈದ್ರೆ ಅರ್ಥ ಆಗುತ್ತೆ. ಅದಕ್ಕೆ ಹೇಳ್ತಾರೆ ವೇಮನ ಶತಕ ಅಂತ 100 ಪದ್ಯಗಳು ಮಾಡಿದ್ದಾರೆ. ಅವರು ಬೈತಾನೆ, ಪಿಂಡ ಮುಂಜೇಸಿ ಪಿಂಡ ಮಾಡಿ ಕಾಕುಲಕ್ಕೂ ಗದ್ದಲಕ್ಕೂ ಪೆಟ್ಟು ಗಾಡ್ದಲ, ಕಾಗೆಗಳಿಗೆ ಹದ್ದುಗಳಿಗಿರುವ ಕತ್ತೆಗಳರ, ಪಿಂಡ ಮುಂದಿನ ಹಾಕಿ ಪಿತರು ಇಟ್ಲಾಗರ, ಪಿಂಡ ತಿನ್ನೋ ಕಾಗಿ ನಿಮ್ಮಪ್ಪ ಹೇಗಾದ ಇದೆ. ಯಾಕೆಂದ್ರೆ ಅಪ್ಪ ಸಾಯ್ಲಿಕ್ಕಿಂತ ಮೊದಲೇ ಹುಟ್ಟಿದ್ದ ಕಾಗಿ ಅಲ್ವಾ. ಯಾಕಂದ್ರೆ ಕಾಗಿ ಹುಟ್ಟಿದ ಕೂಡಲೇ ದೊಡ್ಡದಾಗಲ್ಲ, ಚಿಕ್ಕದಾಗಿದ್ದು ಬಿಡದು ಬಿಡದು ದೊಡ್ಡದಾಗುತ್ತೆ. 8 ವರ್ಷಗಳಿಂದ ಬದುಕಿದೆ ನಿಮ್ಮಪ್ಪ, ಮೊನ್ನೆ ಸತ್ತ ಕಾಗಿ ನಿಮ್ಮಪ್ಪ ಹೇಗೆ ಪುರೋಹಿತರು ಹಾಗೆ ಹೇಳ್ತಾರೆ ಕೆಲವರು, ಏನ್ ಮಕ್ಕಳೆ ಕಾಗಿ ಬಂತು ಅಲ್ಲಿ. ಯಾಕೆ ಕಾಮೋಷ ಇದು ತಿಳಿದ ಕೂಡಲೇ ಹೌದಲ್ಲ ನಮ್ಮವರೆಲ್ಲ ಸುಮ್ಮನೆ ಒಣ ಏನೋ ಮಾಡುತ್ತಾರೆ, ಏನೋ ಕಲ್ಪನೆ, ಬುದ್ಧಿಲ್ಲದ ಕಲ್ಪನೆ, ಬುದ್ಧಿಲ್ಲದೆ ನಮ್ಮವರು ಯಾರು ಇಲ್ಲ. ಮಧ್ಯೆ ಈ ಕಮ್ಯುನಿಕೇಶನ್ ಗ್ಯಾಪ್ ಬಹಳ ಬಹಳ ಬಂದಿದೆ. ಅಲ್ಲಿ ಏನಿದೆ, ಏನು ಮಾಡಬೇಕು ಅಂತ ಹೇಳೋ ನಾಥರೇ ಇಲ್ಲ. ಅದರಿಂದ ಹೀಗಾಗಿ ಕೂತಿದೆ. ಅಲ್ಲಿ ನಡೆಯುವುದೇನಯ್ಯ ಅಂದ್ರೆ ಕಾಗಿ ಅಪ್ಪ ಅಂತ ಯಾವ ಶಾಸ್ತ್ರದಲ್ಲೂ ಹೇಳಲಿಲ್ಲ. ಕಾಕಪಿಂಡ ಅಂತ ಯಾಕೆ ಮಾಡ್ತಾರೆ, ಈ ಕಾಗಿ ಬಂದು ಮುಟ್ಟಬೇಕು ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಯಮಧರ್ಮರಾಜರ ದೂತರು ಕಾಗಿಯ ರೂಪದಲ್ಲಿರ್ತಾರೆ. ಅದಕ್ಕೆ ದೃಷ್ಟಾಂತ ಹೇಳಬೇಕಾದ್ರೆ, ನಿಮಗೆ ಹೆಣವನ್ನ ಮನೆಯಿಂದ ಸ್ಮಶಾನಕ್ಕೆ ತಗೊಂಡು ಹೋಗುವಾಗ ಮಧ್ಯೆ ಜಾಗದಲ್ಲಿ ಒಂದು ಕಡೆ ನಿಲ್ಲಿಸಿ ಇಂಟು ಮಾರ್ಕ್ ಎರಡು ಕಡೆ ಹಾಕಿಸಿ ಎಳ್ಳು ನೀರು ಬಿಡಿಸ್ತಾರೆ. ಕಾಕಪಾದ ಅಂತ ಕಾಗೆ ಗುರುತು. ಯಾಕೆ ಅಂದ್ರೆ ಈ ಹೆಣ ಹೋಗುವಾಗ ಯಮಧರ್ಮರಾಜರ ದೂತರು ಕಾಗೆ ರೂಪದಲ್ಲಿ ಬರ್ತಾರೆ ಅವರ ತೃಪ್ತಿಗಾಗಿ ಅಂತ ಕೊಡ್ತಾರೆ. ಅವರು ಆ ಕಾಕಪಿಂಡ ಮಾಡೋ ಕಾಲಕ್ಕೆ ಕಾಗೆ ಒಳಗೆ ತೂರಿ ಬಂದು ತಿಂದು ಹೋಗುವರು ಅವರು, ಯಮಧರ್ಮರಾಜರ ಘಟಕ. ಅವರು ಕಾಗೆಯಲ್ಲಿ ತೋರ್ತಾರೆ, ಇಲ್ಲಿ ಬೇಕಾದ್ರು ತೋರ್ತಾರೆ. ಆದ್ರೆ ಕಾಗೆ ಅವರಲ್ಲ, ಕಾಗೆ ಮೊದಲೇ ಇತ್ತು, ತೋರಿ ಬರ್ತಾರೆ. ಅಪ್ಪ ತಿನ್ನೋ ಪ್ರಸಕ್ತಿಯೇ ಇಲ್ಲ ಅಲ್ಲಿ ಕಾಕಪಿಂಡ. ಮತ್ತೆ ಯಾರು ತಿನ್ನೋದು ಅಂದ್ರೆ ಕಾಗೆ ತಿನ್ನೋದು, ಕಾಗೆ ಮೂಲಕ ಸ್ವೀಕಾರ ಮಾಡಿ ಹೋಗ್ತಾರೆ. ಇಲ್ಲಿ ಮತ್ತೆ ಕಾಗೆ ಯಾಕೆ ಬಂದಿಲ್ಲ ನಾವು ದೂರ ಇದ್ರು ಕೂಡ ಅಂತ ಹೇಳಿದ್ರೆ, ಅಲ್ಲಿ ಈ ಸತ್ತವರ ಅಪ್ಪ ಅಮ್ಮ ಇರ್ತಾರಲ್ಲ ಪ್ರೇತ ರೂಪದಿಂದ ನಿಂತಿರ್ತಾರೆ, ಅದು ನಮ್ಮ ಕಣ್ಣಿಗೆ ಕಾಣಲ್ಲ, ನಾಯಿ ಆಕಳು ಕಾಗಿ ಮೊದಲಾದವುಗಳಿಗೆ ಅವರು ಕಾಣ್ತಾರೆ. ಅದಕ್ಕೆ ನಾವು ದೂರ ಸರಿದ್ರು ಅವರಿರೋದ್ರಿಂದ ಹತ್ತಿರ ಬರಲ್ಲ. ಅಲ್ಲಿ ಯಾಕೆ ನಿಂತಿದ್ದಾರಲ್ಲಿ ಅಂತಾಗ ಶಾಸ್ತ್ರ ಹೇಳುತ್ತೆ ಅವ್ರಿಗೇನಾದ್ರೂ ಬಯಕೆ ಇದ್ರೆ ನಿಲ್ತಾರೆ. ಅದಕ್ಕೆ ಅವರನ್ನು ಕೇಳಿಕೊಂಡಾಗ ಸರಿ ಎಂದು ತೃಪ್ತರಾಗಿ ನಮ್ಮ ಮಾತಿಗೆ ತೃಪ್ತರಾಗಿ ಅಮ್ಮನ ಸರಿಯಾಗಿ ನೋಡ್ಕೊಳ್ತೀನೋ ಅಕ್ಕ ತಂಗಿಯನ್ನ ಸರಿಯಾಗಿ ನೋಡ್ಕೊಳ್ತೀನೋ ಅಂತ ಅವ್ರಿಗೆ ಹೇಳಿದ್ರೆ ಅವ್ರ ಬಯಕೆ ಇರುತ್ತೆ, ಇನ್ನ ಅಭಿಮಾನ ಬಿಟ್ಟಿರಲ್ಲ ಜೀವಕ್ಕೆ ಹೇಗೆ ನೋಡ್ತಾರೋ ಏನು ಅಂದಾಗ ಹೇಳಿದ ಕೂಡಲೇ ಸರಿದು ಹೋಗ್ತಾರೆ. ಸರಿದು ಹೋದಾಗ ಕಾಗೆ ಮುಟ್ಟುತ್ತೆ. ಇದು ಹೇಳೋ ನಾಲ್ಕರೆ ಯಾರು ಈ ಸಬ್ಜೆಕ್ಟ್ ಈ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಎಲ್ಲೂ ಬರಲ್ಲ, ಏನು ಗೊತ್ತಾಗಲ್ಲ, ಮೂಢವಾಗಿ ನಡೆದು ಹೋಗ್ತಾ ಇರುತ್ತೆ. ಆದರೆ ನಾವು ಮಾಡೋದು ಮೂಢವಾಗಿ ಇಲ್ಲ, ತಿಳುವಳಿಕೆ ತಪ್ಪು ಬಂದಿದೆ. ಹಾಗೆ ನಮ್ಮವರಿಗೆ ಶ್ರಾದ್ದಕ್ಕೆ ಬರಲ್ಲ, ಪಿತೃದೇವತೆಗಳು ಬರ್ತಾರೆ. ಪಿತೃದೇವತೆಗಳನ್ನ ಆ ವಿಶೇಷವಾದ ದರ್ಭೆಗಳಲ್ಲಿ ಆವಾಹನೆ ಮಾಡುವುದು, ವಿಶ್ವೇ ದೇವತೆಗಳನ್ನ ಆವಾಹನೆ ಮಾಡುವುದು, ಮಾಡಿ ಅವರಿಗೆ ಹೇಗೆ ಮನೆಗೆ ಬಂದವರಿಗೆ ಕಾಲು ತೊಳೆದು ಅರ್ಘ್ಯ ಕೊಟ್ಟು ತದನಂತರ ಅವರಿಗೆ ವಿಶೇಷವಾಗಿ ಎಲೆ ಹಾಕಿ ವಸ್ತ್ರ ಗಂಧ ಯಜ್ಞಬಲಿತ ಅದಮೇಲೆ ಗಂಧ ಅಕ್ಷತೆ ಎಲ್ಲ ಕೊಟ್ಟು ಪುಷ್ಪ ತುಳಸಿ ತೀರ್ಥ ಊಟ ಇಷ್ಟ ಅದೇ ಮಾಡುವ ಶ್ರಾದ್ದದಲ್ಲಿ ಬಂದವರಿಗೆ. ಆದಮೇಲೆ ಅವರಿಗೆ ಪ್ರೀತ್ಯರ್ಥವಾಗಿ ಪಿತೃಗಳು ಬೇರೆ ಕಡೆಯಿದ್ದರೆ ಸ್ವರ್ಗಲೋಕದಲ್ಲಿದ್ದರೆ ಒಂದರಿಂದ ಈ ರೀತಿಯಲ್ಲಿ ಪಿಂಡ ಪ್ರದಾನ ಮಾಡಬೇಕು, ಅದರಿಂದ ಪಿತೃಗಳು ಪ್ರೀತರಾಗ್ತಾರೆ ಅಂತ ಅಷ್ಟು ಹೇಳಿದ್ರು. ಅವಾಗ ಹೇಳ್ತಾರೆ ಈ ಪಿತೃದೇವತೆಗಳಲ್ಲಿ ಬರ್ತಾರಲ್ಲ, ಆ ಪಿತೃದೇವತೆಗಳ ಪ್ರೀತ್ಯರ್ಥವಾಗಿ ಶ್ರಾದ್ದ ಮಾಡುವ ಕಾಲಕ್ಕೆ ಯಾವ ವಿಧಾನವಾಗಿ ನಾವು ಮಾಡಬೇಕು, ಶ್ರದ್ಧೆ ಹೇಗಿರಬೇಕು, ಶ್ರಾದ್ದ ಮಾಡಿದರೆ ಏನು ಫಲ ಅಂತ ಅಲ್ಲಿ ಪ್ರಶ್ನೆ ಬರ್ತಾ ಇದೆ. ಅದನ್ನು ಹೇಳ್ತಾರೆ ಹಿಂದೆ ಭರದ್ವಾಜ ಗೋತ್ರದ ಏಳು ಜನ ಬ್ರಾಹ್ಮಣರಿದ್ದರು ಅಂತ ಹೇಳ್ತಾರೆ. ಏಳು ಜನ ಬ್ರಾಹ್ಮಣರು ಅವರು ತಪಸ್ಸನ್ನ ಮಾಡ್ತಾ ಇದ್ದುಕೊಂಡು ಯೋಗ ಭ್ರಷ್ಟರಾಗಿ ಮತ್ತು ಭೂಮಿಯಲ್ಲಿ ಹುಟ್ಟಿ ಬರ್ತಾರೆ. ಮಾನಸ ಸರೋವರದಲ್ಲಿ ತಪಸ್ಸು ಮಾಡ್ತಾ ಇರತಕ್ಕಂತಹ ಮಹಾನುಭಾವರು ಪುನಃ ಹುಟ್ಟಿ ಬರ್ತಾರೆ. ಅವರು ಒಬ್ಬ ಗುರುಗಳ ಹತ್ರ ಅಧ್ಯಯನ ಮಾಡಲಿಕ್ಕೆ ಹೋಗ್ತಾರೆ. ಕೌಶಿಕ ಗೋತ್ರದ ಬ್ರಾಹ್ಮಣನ ಹತ್ರಿಗೆ ಹರಿವಂಶದಲ್ಲಿ ಗುರುತು. ಅವಾಗ ಆ ಬ್ರಾಹ್ಮಣ ಇವರನ್ನ ಹತ್ತಿರ ಇಟ್ಕೊಂಡು ಪಾಠ ಪ್ರವಚನ ಮಾಡಿಕೊಳ್ತಾ ಇರ್ತಾರೆ. ಒಂದ್ ದಿವಸ ಆಕಳು ಕರು ಆತನ ಕರೆದಂತೆ ಅದೆರಡನ್ನು ಕೊಟ್ಟು ಈ ಆಕಳು ಕರುವಿಗೆ ಮೇಯಿಸಿಕೊಂಡು ಬನ್ನಿ. ಆಕಳು ಕರುವನ್ನು ಯಾಕೆ ಮೇಯಿಸ್ಕೋಬೇಕು, ಹುಲ್ಲು ತಂದು ಇದಕ್ಕೆ ಹಾಕಿದ್ರೆ ಆಯ್ತಲ್ಲ, ನಾವೇ ಹೋಗಿ ಹುಲ್ಲು ತಂದು ಹಾಕ್ಬೇಕಾ, ಅದನ್ನ ಕರ್ಕೊಂಡು ಹೋಗಿ ಹುಲ್ಲು ಮೇಯಿಸಬೇಕಾ ಅಂತ ಎರಡು ಕ್ವಶನ್. ಅದಕ್ಕೆ ಹೇಳ್ತಾರೆ ಆಕಳು ಚೆನ್ನಾಗಿರಬೇಕಾದ್ರೆ ಆಕಳನ್ನೇ ಕರ್ಕೊಂಡು ಹೋಗಿ ಬನ್ನಿ ಅಂದ್ರು. ಯಾಕೆ ಅದರಲ್ಲಿ ಚಟುವಟಿಕೆ ಇಲ್ಲದೆ ಒಂದೇ ಕಡೆ ಇದ್ದುಕೊಂಡು ತಿಂತಾ ಇದ್ರೆ ಆಹಾರ ಜೀರ್ಣ ಆಗಲ್ಲ ಆಕಳಿಗೆ. ಅದಕ್ಕೆ ಅದನ್ನ ಕರ್ಕೊಂಡು ಹೋಗಿ ಆ ಕರ್ಕೊಂಡು ಹೋದವರಿಗೂ ಎಕ್ಸರ್ಸೈಸ್ ಆಗುತ್ತೆ, ಅದಕ್ಕೂ ಆಕ್ಟಿವಿಟಿ ಬರುತ್ತೆ, ಅದು ಚೆನ್ನಾಗಿ ಒಳ್ಳೆ ಗಾಳಿ ಸಿಗುತ್ತೆ. ಅದಕ್ಕೆ ಗಾಳಿ ಬೇಕು, ಇದ್ದ ಕಡೆ ಇದ್ರೆ ಗಾಳಿ ಸರಿ ಬರಲ್ಲ. ಇದಕ್ಕಾಗಿ ಕೃಷ್ಣನೇ ಆಕಳನ್ನು ಕರ್ಕೊಂಡು ಹೋಗ್ತಾ ಇದ್ದ. ಆ ರೀತಿಯಲ್ಲಿ ಆಕಳನ್ನು ಕರ್ಕೊಂಡು ಹೋದರು. ಅದೇನಾಯ್ತು ಅವರಿಗೆ, ಕಾಡಲ್ಲಿ ಹೋಗ್ತಾ ಹೋಗ್ತಾ ಹಾದಿ ತಪ್ಪಿತು. ಕಾಡಲ್ಲಿ ಹಾದಿ ತಪ್ಪಿದ್ರೆ ಹೇಗಿರುತ್ತೆ ಎಂಬುದು ಬೆಂಗಳೂರಲ್ಲಿ ಹಾದಿ ತಪ್ಪಿದ್ರೆ ಗೊತ್ತಾಗುತ್ತೆ. ಈ ಕೋಣಪಟ್ಟಣದಲ್ಲಿ ಇವತ್ತು ಇವತ್ತು ಬರುತ್ತೆ, ಅಲ್ಲಿ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲದೆ ಒಂದ್ ಕಡೆ ಹೋಗ್ಬಿಟ್ರೆ ಎಲ್ಲ ಸಿಮೆಟ್ರಿಕಲ್ ಆಗಿರುತ್ತೆ, ಎಲ್ಲ ಒಂದೇ ತರ ಮನೆಗಳೇ ಒಂದೇ ತರ ಬೀದಿಗಳೇ ಎಲ್ಲ ಇರುತ್ತೆ. ಯಾರು ನೋಡೋದು ಹೀಗೆ ಹೋಗಿ ಅಂತ, ಹಾಗೆ ಹೋದ್ನ ಮನೆಯಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ಹೋಗ್ತಾನೇ ಇರಬೇಕಾಗುತ್ತೆ. ದೇವರು ಅನುಗ್ರಹ ಮಾಡಿ ತೋರಿಸಿದ್ರೆ ಹೊರತು ಕರೆಕ್ಟ್ ಅಡ್ರೆಸ್ ಇಟ್ಕೊಂಡು ಬಂದ್ರೂ ಕೂಡ ಕೆಲವೊಮ್ಮೆ ಕೆಲವು ದೇವರು ಹೇಗಿರುತ್ತೆ ಅಂದ್ರೆ 50ನೇ ನಂಬರ್ ಅಂತ ಹಾಕಿರ್ತಾರೆ, ಹೌಸ್ ನಂಬರ್ 50 ಅಂತ. ಅಲ್ಲಿ ನೋಡಿದಾಗ ನಂಬರ್ 1 ಅಂತಿರುತ್ತೆ, ಅದರ ಪಕ್ಕದಲ್ಲಿ 251 ಅಂತಿರುತ್ತೆ. ಅಲಾಟ್ಮೆಂಟ್ ಮಾಡಿದ್ದು ಬಹಳ ಬಹಳ ಮಾಡಿರ್ತಾರೆ, ಒಂದೇ ಸೀರಿಯಲ್ ಅಲ್ಲಿ ಮಾಡಲ್ಲ. 50 ನಂಬರ್ ಹುಡುಕಲಿ ಹುಡುಕಲಿಕ್ಕೆ 50 ನಿಮಿಷ ಹಿಡಿಯುತ್ತೆ. ಇಲ್ಲೇ ನಮಗೆ ಹೀಗಾದ್ರೆ ಕಾಡಲ್ಲಿ ತಪ್ಪಿದ್ರೆ ಗತಿ ಏನು, ಕಾಡಲ್ಲಿ ತಪ್ಪಿದ್ರು ಹಸಿರೆ ಆಗ್ತಾ ಇದೆ, ಏನು ಸಿಕ್ಕಿಲ್ಲ, ತಿನ್ಲಿಕ್ಕೆ ಏನು ಸಿಗ್ತಾ ಇಲ್ಲ. ಅಂತಹ ಸ್ಥಿತಿಯಲ್ಲಿ ಅವರಲ್ಲಿ ಒಬ್ಬರು ಅಂತ ಇದ್ದಾರೆ, ಪ್ರಾಣ ಹೋಗುವಷ್ಟು ಹಸಿವೆ ಆಗ್ತಾ ಇದೆ, ಏನ್ ಮಾಡೋಣ. ಒಬ್ಬ ಅಂದ ಈ ಆಕಳನ್ನೇ ತಿಂದ್ರೆ ಕೊಂದು ತಿಂದ್ರೆ ಹಸಿವೆ ಹೋಗುತ್ತಲ್ಲ. ಅದರಲ್ಲಿ ಮೂರು ಜನ ಒಂದು ಪಾರ್ಟಿ, ನಾಲ್ಕು ಜನ ಒಂದು ಪಾರ್ಟಿಯ ಭಾಗ. ನಾಲ್ಕು ಜನ ತಿನ್ನೋಣ ಅಂತಾರೆ, ಮೂರು ಜನ ಬೇಡ ಅಂತಾರೆ. ಆಗ ಬಲ್ಬಾರದು, ನಮ್ಮ ಸಂಶಯ ಬರುತ್ತೆ. ಒಂದ್ ದಿವಸಕ್ಕೆ ಹಸಿವೆ ತಡ್ಕೊಳ್ಳಿಕ್ಕಾಗಲ್ವ? ನಾವು ಏಕಾದಶಿ ಉಪವಾಸ ಮಾಡ್ತೀವಿ, ನಾವೇ ಮಾಡ್ತೀವಿ. ಒಂದ್ ದಿವಸಕ್ಕೆ ಹಸಿವೆ ತಡ್ಕೊಳ್ಳಿಕ್ಕಾಗದೇನೆ ಹಾಗೆ ಮಾಡ್ಲಿಕ್ಕಾಗುತ್ತ? ಅಂದ್ರೆ ಒಂದ್ ದಿವಸ ಅಲ್ಲ, ತಿರುತ್ತಾನೆ ಇದ್ದಾರೆ, ದಿವಸಗಳಾಯ್ತಲ್ಲ, ಹಸಿವೆ ಏನ್ ಸಿಗ್ತಾ ಇಲ್ಲ. ಹಸಿವೆ ಮನುಷ್ಯನಿಂದ ಏನು ಬೇಕಾದ್ರೂ ಮಾಡಿಸ್ಬೇಕು. ಹಸಿವೆ ಅಂಥ ಕರ್ಕೋಟಕವಾದ ಅದಕ್ಕೆ ನೋಡಿದ್ರು, ಆ ಆಕಳನ್ನ ಕೊಂದು ತಿಂದ್ರೆ ಚೆನ್ನಾಗಿರುತ್ತೆ ಅಂತ. ಇವರು ಬೇಡ ಅಂತ ಕೊನೆಗೆ ತಿನ್ನಲೇಬೇಕು ಅಂತ ನಾಲ್ಕು ಜನ ಹಸಲಿಂದ ಹೊರಟು. ಅವಾಗ ಈ ಮೂರು ಜನರಲ್ಲಿ ಒಬ್ಬರಿದ್ದಾರೆ, ಅವರ ಹೆಸರು ಪಿತೃವರ್ತಿ ಅಂತ. ಅವರೇನ್ ಮಾಡ್ತಾ ಇದ್ರು ಅಂದ್ರೆ ದಿನಾದ್ರೂ ಶ್ರಾದ್ದ ಮಾಡ್ತಾ ಇದ್ರು. ಪಿತೃಗಳ ಶ್ರಾದ್ದ ಅನ್ನೋದು ನಿತ್ಯ ಆಂಗಿಕ, ಅದನ್ನು ನಿತ್ಯ ಶ್ರಾದ್ದ ಮಾಡಿ ಊಟ ಮಾಡಬೇಕು, ಶ್ರಾದ್ದ ಮಾಡಬೇಕು ಊಟ ಮಾಡಬೇಕು. ಪಿತೃಗಳು ಅಷ್ಟು ಇಷ್ಟ. ಅವ್ರು ಹೇಳಿದ್ರು, ಸರಿಯಪ್ಪ ಎಲ್ಲರೂ ಒಂದೇ ಹಾದಿಯಲ್ಲಿ ಹೋಗೋಣ, ಒಬ್ಬರೊಂದು ಒಬ್ಬರೊಂದು ಬೇಡ, ತಿನ್ನೋದಾ ತಿನ್ನೋಣ, ಆದರೆ ಶ್ರಾದ್ದ ಮಾಡಿ ತಿನ್ನೋಣ. ಆತನನ್ನ ಕೊಂದ್ರು, ಆ ಮಾಂಸ ಶ್ರಾದ್ದ ಮಾಡಿತು. ಯದ್ಯಪಿ ಅಲ್ಲಿ ಆಕಳ ಮಾಂಸದಿಂದ ಶ್ರಾದ್ದ ಮಾಡಿದ್ರೆ ಪಿತೃಗಳು ತಗೊಳ್ತಾರಾ ಅಂತ ಪ್ರಶ್ನೆ. ಅಲ್ಲಿ ತಗೊಳ್ಳುವುದು ಇಲ್ಲೋ ಅಂತಲ್ಲ, ಕೊಡಬೇಕೆಂಬ ಭಾವನೆ ಅಂತಲ್ಲ, ಆ ಭಾವನೆ ಪ್ರಧಾನವಾದ್ದು ಅಂತ. ತದನಂತರ ಶ್ರಾದ್ದ ಮಾಡಿದ್ರು, ಬಂದು ಬಿಟ್ರು. ಕರು ಮಾತ್ರ ಬಂತು ಆಕಳಿಂದ. ಗುರುಗಳು ಕೇಳ್ತಾರೆ, ಯಾಕೆ ಕರು ಕಾಣ್ತಾ ಇಲ್ಲ? ಹುಲಿ ತಿಂದು ಹೋಯಿತು. ಎರಡು ತಪ್ಪು ಮಾಡಿತ್ತು, ಒಂದು ಆಕಳನ್ನ ಕೊಂದದ್ದೊಂದು ತಪ್ಪು, ಗುರುಗಳಿಗೆ ಸುಳ್ಳು ಹೇಳಿದ್ದು ಒಂದು ತಪ್ಪು, ಎರಡು ತಪ್ಪುಗಳಾಯ್ತು. ಅದನ್ನು ಒಂದು ವೇಳೆ ಗುರುಗಳಿಗೆ ನಾವು ಹೀಗೆ ಮಾಡಿದ್ವು ಅಂತ ಹೇಳಿದ್ರೆ ಅದು ಪರಿಷ್ಕಾರ ಹೇಳ್ತಿದ್ರು. ಮಹಾನುಭಾವರು ಜ್ಞಾನಿಗಳು ಹೇಗಿರ್ತಾ ಇದ್ರು ಅಂದ್ರೆ, ಶಿಷ್ಯರು ಮಾಡಿದ ತಪ್ಪನ್ನ ಸರಿ ಮಾಡಿ ಕ್ಷಮ ಮಾಡತಕ್ಕ ಗುಣಗಳು ಇತ್ತು. ಇವರು ಅದನ್ನ ಮುಚ್ಚಿಟ್ರು ಗುರುಗಳ ಹತ್ರ. ಅದಕ್ಕೆ ಗುರುಗಳ ಹತ್ರ ಯಾವ ಡಾಕ್ಟರ್ ಹತ್ರ ಗುರುಗಳ ಹತ್ರ ಏನು ಮುಚ್ಚಿಡಬಾರದು, ಯಾಕೆ ಮುಚ್ಚಿಟ್ರು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ನೋಡಿ ಒಳ್ಳೆ ಗೊತ್ತಾಗ್ಬಿಡುತ್ತೆ, ಇವನೇನೋ ಮುಚ್ಚಿಡ್ತಾ ಇದ್ದಾರೆ, ಅವ್ರ ನಾಡಿ ಹಿಡಿದುಕೊಳ್ಳೆ ಗೊತ್ತಾಗುತ್ತೆ, ನಾವು ಈ ಡಾಕ್ಟರ್ಗೆ ಮುಖ ನಡೆದುಕೊಳ್ಳೆ ಗೊತ್ತಾಗ್ಬಿಡುತ್ತೆ. ನೋಡಿ 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 ಪೇಷಂಟ್ ಸಾಕಾಗಿರುತ್ತೆ ಅವರಿಗೆ, ಇವ್ರ ಬಚ್ಚನ ಬಹಳ ಚೆನ್ನಾಗಿದ್ದೀನಿ, ಹೌದು ಬನ್ನಿ ಬಹಳ ಚೆನ್ನಾಗಿದ್ಯಾ ಅಂತ ಹೇಳಿ ಕಳಿಸ್ತಾ ಒಳಗೆ ಕಾಣಿಸ್ತಾ ಇರುತ್ತೆ. ಆ ರೀತಿಯಲ್ಲಿ ಗುರುಗಳಿಗೂ ಚೆನ್ನಾಗಿ ಕಾಣಿಸಿಬಿಡುತ್ತೆ, ಬಚ್ಚಿ ಬಚ್ಚಿಟ್ರು. ಹಾಗೆ ಗುರುಗಳ ದ್ರೋಹ ಮಾಡಿದ್ರು, ಆ ಕಡೆಗೂ ದ್ರೋಹ ಮಾಡಿದ್ದಕ್ಕೆ ಅವರಿಗೆ ಬೇರೆ ಜನ್ಮ ಬಂತು. ಯಾವ ಜನ್ಮ ಬಂತು? ಬೇಡರ ಜನ್ಮ ಬಂತು. ಎರಡೂ ಜನ ಬೇಡೇ ಹುಟ್ಟಿದ್ರು. ಅದಕ್ಕೆ ಹೇಳ್ತಾರೆ, ಬೇಡರು ಅಂದ್ರೆ ಸದಾ ಕ್ರೂರವಾದ ಕರ್ಮ ಮಾಡಿದ್ರೆ, ಕ್ರೂರ ಕರ್ಮ ಮಾಡಿ ಹೋದ್ರಲ್ಲ, ಕ್ರೂರ ಕರ್ಮ ಮಾಡುವ ಜನ್ಮವೇ ಬಂತು. ಆ ಜನ್ಮದಲ್ಲಿ ಅವರಿಗೆ ಭಗವಂತ ಏನು ಮಾಡಿದ? ಹಿಂದೆ ಆಕಳನ್ನ ಕೊಂದದ್ದಕ್ಕೆ ಆ ಪಾಪದಿಂದ ಬೇಡರಾಗಿ ಹುಟ್ಟಿಸಿದ್ರು. ಶ್ರಾದ್ದ ಮಾಡಿದರಲ್ಲ, ದೇವರು ಎಲ್ಲ ಹೊಡೆದು ಬಿಡಲ್ಲ, ಮೈನಸ್ಸಿಗೆ ಮೈನಸ್ ಪಾಯಿಂಟ್ಸ್, ಪ್ಲಸ್ಸಿಗೆ ಒಳ್ಳೆ ಪಾಯಿಂಟ್ಸ್ ಕೊಟ್ಟೆ ಕೊಡ್ತಾನೆ. ಚೂರು ಒಳ್ಳೆದಿದ್ರು ಮೇಲಕ್ಕಿರ್ತಾನಂತೆ. ಅದಕ್ಕೆ ಕಾಲಿಯ ಮಥನ ಮಾಡಿದ ಕೃಷ್ಣ, ಹೆಡೆಯನ್ನು ತುಳಿದ ಬಾಲ ಹಿಡಿದಿರ್ತಾನೆ. ಯಾಕೆ ಬಾಲ ಹಿಡಿದ ಅಂದ್ರೆ, ರಾಜರಾಜ ಹೇಳ್ತಾರೆ ಬಾಲ ಏನು ತಪ್ಪು ಮಾಡಿಲ್ಲ, ಅದಕ್ಕೆ ಬಾಲ ಹಿಡಿದ. ಒಂದೇ ಹಾವಿನಲ್ಲಿ ತಲೆ ವಿಷ ಕಾಲಿ ತಪ್ಪು ಮಾಡಿತು, ಬಾಲ ತಪ್ಪು ಮಾಡಿಲ್ಲ, ಅದಕ್ಕೆ ಬಾಲ ಹಿಡಿಯುತ್ತೇನೆ, ಹಿಡ ತುಳಿಯುತ್ತೇನೆ. ಹಾಗೆ ಇವರಿಗೆ ಶ್ರಾದ್ದ ಮಾಡಿದ್ದಕ್ಕೆ ಮಾರನೇ ಜನ್ಮದಲ್ಲಿ, ಬೇಡರ ಜನ್ಮದಲ್ಲಿ ದೇವರ ನೆನಪು, ಶಾಸ್ತ್ರದ ನೆನಪು ಎಲ್ಲ ಬಂತು. ಅಷ್ಟೇ ಅಲ್ಲ, ನಾವು ಮಾಡಬಾರದ ಕೆಲಸ ಮಾಡಿದ್ದಕ್ಕೆ ಹೀಗಾಯಿತು ಅಂತ ಅವರಿಗೆ ತಿಳುವಳಿಕೆ ಆ ಜನ್ಮದಲ್ಲಿ ಭಗವಂತ ಕೊಟ್ಟ. ಹಿಂದಿನ ಜನ್ಮದ ನೆನಪು ಬಂತು. ಅದಕ್ಕೆವರು ಅಲ್ಲಿ ಆ ಬೇಡರ ವೃತ್ತಿಯನ್ನು ಬಿಡ್ಲಿಕ್ಕಿಲ್ಲ, ಸ್ವವೃತ್ತಿ ನೋಡಿ, ಗೊತ್ತಿದೆ ಹಿಂಸೆ ಮಾಡಬಾರದು ಅಂತ, ವೃತ್ತಿಯೇ ಹಿಂಸೆ ಮಾಡುವುದಾಗಿದೆ. ಎಲ್ಲಾ ಪ್ರಾಣಿಗಳನ್ನ ಹಿಂಸೆ ಮಾಡಿ ಮಾಡಿ ಕೊಲ್ತಾ ಇದ್ದಾರೆ. ಆದ್ರೆ ಕೊಂದದ್ ಯಾಕೆ ಅಂದ್ರೆ, ಹೊಟ್ಟೆ ಪಾಡಿಗಾಗಿ ಅಪ್ಪ ಅಮ್ಮಂದ್ರು ಬದುಕಿದ್ದಾರೆ, ಅವರಿಗಾಗಿ ಮಾಡ್ತಾ ಇದ್ದಾರೆ. ಆದ ಮೇಲೆ ಅಪ್ಪ ಅಮ್ಮ ಹೋದ್ರು, ಹೋದ ಮೇಲೆ ತಾವು ಆ ವೃತ್ತಿಯನ್ನ ಬಿಟ್ಟರು, ಕೇವಲ ಭಗವಂತನ ಚಿಂತನೆ ಮಾಡುತ್ತಾ ನಿರಾಹಾರದಿಂದ ಪ್ರಾಣತ್ಯಾಗ ಮಾಡ್ತಾ ಇದ್ದಾರೆ.
ಆ ರೀತಿಯಲ್ಲಿ ಕೊನೆ ಕಾಲದಲ್ಲಿ ಭಗವಂತನ ಚಿಂತನೆ ಮಾಡಿದ್ದಕ್ಕೆ ಏನಾಯ್ತಪ್ಪ ಅಂದ್ರೆ ಅವರು ಜಿಂಕೆಗಳಾಗಿ ಹುಟ್ಟಿದ್ರು, ಜಿಂಕೆಗಳಾಗಿ ಹುಡ್ತಾ ಇದ್ದಾರೆ. ಕಲಾಂಜಲಗಿರಿಯಲ್ಲಿ ಜಿಂಕೆಗಳಾಗಿ ಹುಡ್ತಾ ಇದ್ದಾರೆ. ಜಿಂಕೆಗಳ ಬದುಕಿಂತಹದ್ದು ಅಂದ್ರೆ ಹೆದರಿ ಹೆದರಿ ಬದುಕ್ತಾ ಇರುತ್ತೆ, ಏನು ಶಬ್ದ ಬಂದು ಹೆದರ್ತಾ ಇರುತ್ತೆ. ನಾವು ಮೇಲ್ನೋಟಕ್ಕೆ ಅಯ್ಯೋ ಜಿಂಕೆ ಬಹಳ ಒಳ್ಳೆ ಪ್ರಾಣಿ, ಅದನ್ನು ಕೊಲ್ಲಬಾರದು ಕೊಲ್ಲಬಾರದು ಅಂತ. ಯಾರು ಜಿಂಕೆಗಳಾಗಿ ಬರ್ತಾರೆ ಸಾಮಾನ್ಯವಾಗಿ ಅಂದ್ರೆ ಕೊಂದು ಕೊಂದು ತಿಂದವರೆಲ್ಲ ಜಿಂಕೆಗಳಾಗಿ ಬರ್ತಾರೆ. ಜಿಂಕೆಗಳಾಗಿ ಬರೋದು ಹಿಂದೆ ಪಾಪ ಹಡ ಮಾಡಿಕೊಂಡಿರ್ತಾರೆ ಅವರು, ಕೃಷ್ಣ ಮೃಗ ಅಂತ. ಯಾಕಾದ್ರು ಹಿಂದೆ ಬೇಡರಾಗಿ ಎಲ್ಲಾ ಪ್ರಾಣಿಗಳನ್ನ ಹೆದರಿಸಿ ಹೆದರಿಸಿ ಕೊಂದದ್ದಕ್ಕೆ ಅವರಿಗೆ ಹೆದರೋ ಜನ್ಮ ಬಂತು. ನಂತರ ಆ ಜಿಂಕೆ ಜನ್ಮದಲ್ಲೂ ಕೂಡ ಹಿಂದಿನ ನೆನಪನ್ನು ಭಗವಂತ ಕೊಟ್ಟ. ಅದಕ್ಕೆ ಆ ಪರ್ವತದಲ್ಲಿ ಈ ಏಳು ಜಿಂಕೆಗಳು ಮಾತ್ರ ಪ್ರತ್ಯೇಕವಾಗಿದ್ದುಕೊಂಡು ಆಹಾರ ನೀರು ಬಿಟ್ಟು ಮರುವ್ರತ ಅಂತಾರೆ, ಆ ವ್ರತ ಮಾಡಿ ಪ್ರಾಣ ತ್ಯಾಗ ಮಾಡುತ್ತಾ ಇದೆ. ಇದು ಯಾರಿಗೆ ಯಾರು ಹೇಳಿದ್ದಾರೆ? ಆ ಮಾರ್ಕಂಡೇಯರು ಹೇಳ್ತಾರೆ, ಅಯ್ಯ ಇದು ನಾನೇ ತಿಳ್ಕೊಂಡಿದ್ದೇನೆ ಅಂತ ತಿಳ್ಕೊಬೇಡ, ನಾನು ಈ ವಿಷಯ ತಿಳ್ಕೊಳ್ಳಿಕ್ಕಾಗಿ ನಾನು ಸನತ್ಸುಜಾತರು ಮಹಾನುಭಾವರು ಸರಕ ಸನಂದನಾದಿಗಳೆಲ್ಲ ಸನತ್ಸುಜಾತರು ಅವರಿಗಾಗಿ ತಪಸ್ಸು ಮಾಡಿದ್ದೆ, ಅವರು ನನಗೂ ಉಪದೇಶ ಕೊಟ್ರಯ್ಯ, ನನಗೆ ದಿವ್ಯ ದೃಷ್ಟಿ ಕೊಟ್ರು. ಹೇಳುತ್ತಾರೆ ನೋಡಯ್ಯ, ಆ ಏಳು ಜಿಂಕೆಗಳು ಕಾಲಂಜರ ಪರ್ವತದಲ್ಲಿ ತಿರುಗೋದು ನೋಡಯ್ಯ ಅಂದ್ರೆ ನಾನು ಕಾಣಿಸ್ತಾ ಇದ್ದು ಹಿಂದೆ ನಡೆದದ್ದು ಕಾಣಿಸ್ತು. ಆ ಜಿಂಕೆಗಳು ಆ ಉಪವಾಸ ವ್ರತದಿಂದ ಭಗವಂತನ ಚಿಂತನೆ ಮಾಡುತ್ತಾ ಪರ್ವತದಲ್ಲಿ ತಿರುಗಾಡುತ್ತಾ ಇದ್ರೆ ಜಿಂಕೆಗಳ ಕಾಲು ಹೆಜ್ಜೆಗಳು ಪರ್ವತದಲ್ಲಿ ಮೂಡಿದುವಂತೆ. ಒಂದು ರಥ ಮಾಡಿದ ಜಿಂಕೆಗಳ ಕಾಲು ಹೆಜ್ಜೆಗಳೇ ಪರ್ವತದಲ್ಲಿ ಮೂಡಿದರೆ ಮಧ್ವರಾಯರ ಪಾದ ಬಂಡೆಯಲ್ಲಿ ಮೂಡುವುದು ಏನ ಆಶ್ಚರ್ಯ. ಪಾಚಕದಲ್ಲಿ ದೊಡ್ಡ ಪಾದ, ಅದು ನೋಡಿದಾಗ ಕೆಲವರು ಇಷ್ಟೊಂದು ಪಾದ ಇರುತ್ತೆ ಚಿಕ್ಕವನಿಗೆ, ಏನೋ ಇವರು ಏನೋ ಕಾಲ ಏನು ಆ ಕಲ್ಲಲ್ಲಿ ತೂತು ಬಿದ್ರೆ ಅದನ್ನ ನೋಡಿ ಮಧ್ವರಾಜರ ಪಾದ ಅಂತ ಪೂಜೆ ಮಾಡ್ತಾರೆ. ಸರಿಯಾಗಿ ನೋಡಿ ಕಣ್ಣು ತೆಗೆದು ಮಧ್ವರಾಜರಿಗೆ ತೊಳಗ್ರೆ ಹೇಗೆ ಪಾದ ಹೇಗೆ ಬರುತ್ತೋ ಅದು ಚೆನ್ನಾಗಿ ಬಂದಿದೆ. ಆ ರೀತಿಯಲ್ಲಿ ಆ ಕೃಷ್ಣ ಮೃಗಗಳಾಗಿದ್ದುಕೊಂಡು ತಾವು ತಪಸ್ಸನ್ನ ಮಾಡಿ ಪ್ರಾಣತ್ಯಾಗ ಮಾಡಿದ್ರು. ಅವಾಗೆ ಅವರಿಗೆ ಚಕ್ರವಾತ ಪಕ್ಷಿಗಳಾಗಿ ಬರ್ತಾ ಇದೆ, ಶರತ್ ದ್ವೀಪದಲ್ಲಿ ಚಕ್ರವಾತ ಪಕ್ಷಿಗಳಾಗಿ ಬರ್ತಾ ಇದ್ದಾರೆ ಏಳು ಜನ ಚಕ್ರವಾತ ಪಕ್ಷಿಗಳು. ಅವರು ಚೆನ್ನಾಗಿ ತಪಸ್ಸನ್ನ ಮಾಡ್ತಾ ಬಂದ್ರು, ಪುನಃ ಪ್ರಾಣತ್ಯಾಗ ಮಾಡ್ತಾ ಇದ್ದಾರೆ. ಕೊನೆಗೇನಾಯ್ತು ಅವರಿಗೆ ಅಂದ್ರೆ ಮಾನವ ಸರೋವರದಲ್ಲಿ ಹಂಸ ಪಕ್ಷಿಗಳಾಗಿ ಹುಟ್ಟಿದ್ರು, ಹಂಸ ಪಕ್ಷಿಗಳಾಗಿ ಹುಟ್ಟಿದ್ದಾರೆ. ಅದ್ಭುತವಾದ ಜನ್ಮ. ಆದರೆ ಮಿಕ್ಕ ಹಂಸ ಪಕ್ಷಿಗಳಿಂದ ಸೇರಿಲ್ಲ, ಎಲ್ಲರಿಗೂ ಹಿಂದಿನ ಜನ್ಮದ ನೆನಪಿರುತ್ತೆ. ನಮಗೂ ಒಂದು ವೇಳೆ ಆ ಜನ್ಮ ನೆನಪಿದ್ರೆ ಹಿಂದಿನ ಜನ್ಮ ನೆನಪು ಬೇಡ. ಯಾವ ನೆನಪು? ಬರ್ಲಿಕ್ಕೆ ಮೊದಲು ಸ್ವಲ್ಪ ಎರಡು ಕಡೆ ಹೋಗಿ ಬಂದಿರ್ತೀವಲ್ಲ, ಹೋದ ಜನ್ಮದ್ದು ಪ್ರಾಣತ್ಯಾಗ ಆದ್ಮೇಲೆ ಮೇಲೆ ಹೋದ ಮೇಲೆ ಎರಡು ಕಡೆ ಹೋಗ್ಬೇಕಲ್ಲ, ಒಂದು ಸ್ವರ್ಗ ಒಂದು ನರಕ, ನರಕ ವಿಸಿಟ್ ಮಾಡೇ ಇರ್ತೀವಿ ನಾವು. ನೆನಪಿಲ್ಲ ಅಷ್ಟೇ ಏನೇನಲ್ಲಿ ಟೇಸ್ಟ್ ಆಗಿದೆ ಅಂತ ನೋಡೋಣ. ಒಂದು ವೇಳೆ ದೇವರು ನರಕ ಅಲ್ಲಿ ನಾವು ಪಟ್ಟ ಕಷ್ಟ ಅದು ನೆನಪೇ ಇಟ್ಬಿಟ್ಟಿದ್ರೆ ಈ ಜನ್ಮದಲ್ಲಿ ಪಾಪ ಮಾಡ್ತೀವ? ತತ್ವ ಮಾಡಲ್ಲ, ಅದು ತೆರೆದು ಬಿಟ್ಟದಕ್ಕೆ ಖುಷಿಯಿಂದ ಪಾಪ ಮಾಡ್ತಾ ಇದ್ದೀವಿ. ಆ ರೀತಿಯಲ್ಲಿ ಅವರಿಗೆಲ್ಲ ನೆನಪಿತ್ತು. ಏಳು ಹಂಸ ಪಕ್ಷಿಗಳು ಮಾನಸಲವಲ್ಲದೆ ಒರೂಸಿಯಾಗಿ ಕೂತುಕೊಂಡು ತಪಸ್ಸನ್ನ ಮಾಡುತ್ತಾ ಇವೆ. ನೋಡೋರಿಗೆ ಆಶ್ಚರ್ಯ, ಇದೇನು ಋಷಿಮುನಿಗಳಂತೆ ಈ ಹಂಸ ಪಕ್ಷಿಗಳು ಒಂದೇ ಕಡೆ ಕೂತ್ಕೊಂಡಿವೆಯಲ್ಲ ಅಂತ. ಅಲ್ಲಿಗೆ ಒಬ್ಬ ರಾಜ ಬಂದ, ದೇವ ಹೇಗೆ ಮಾಡಿರ್ತಾನೆ ಭಗವಂತ. ಆ ರಾಜನ ಹೆಸರು ವೈದ್ಯರಾಜ. ಆ ರಾಜ ಅಲ್ಲಿಗೆ ಬಂದು ಆ ಮಾನಸರೋವರದಲ್ಲಿ ತನ್ನ ರಾಣಿಯರಿಂದ ಕೂಡಿಕೊಂಡು ಜಲಕ್ರೀಡೆ ಆಡ್ತ. ಆಡುವಾಗ ಈ ಏಳು ಪಕ್ಷಿಗಳಲ್ಲಿ ಒಂದು ಪಕ್ಷಿ ಅಂದ್ರೆ ಮೂರು ಗುಂಪು ಸಪರೇಟ್ ಇತ್ತಲ್ಲ, ಆ ಮೂರರಲ್ಲಿ ಒಂದು ಪಿತೃವರ್ತಿ ಶ್ರಾದ್ದ ಮಾಡೋಣ ಅಂತ ಹೇಳಿದ ಆ ವ್ಯಕ್ತಿ ಹಂಸ ಪಕ್ಷಿಯಾಗಿದ್ದ. ಅದು ನೋಡ್ತಾ ಇದ್ದಾನೆ, ಆ ರಾಜನ ನೋಡಿದ ಕೂಡಲೇ ಸ್ವಲ್ಪ ಮನಸ್ಸು ಬಂತಂತೆ. ಸಾಕಾಗಿದೆ, ಒಣ ಉಪವಾಸ ತಪಸ್ಸು ಮಾಡಿ 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 ಸಾಕಾಗಿದೆ, ನಾನು ಆ ರಾಜನಂತೆ ಸುಖಪಟ್ಟರೆ ಚೆನ್ನಾಗಿರುತ್ತೆ ಅಂತ ಆಲೋಚನೆ. ಆ ಹಂಸ ಪಕ್ಷಿ ತಾನು ಹಾಗಾದ್ರೆ ಚೆನ್ನಾಗಿರುತ್ತೆ ಅಂದುಕೊಂಡಾಗ ಮಿಕ್ಕ ಪಕ್ಕದಲ್ಲಿ ಅದರ ಎರಡು ಸ್ನೇಹಿತರು ಆ ಎರಡು ಪಕ್ಷಿಗಳಿಗೂ ಗೊತ್ತಾಯಿತು. ಅದು ಮನಸ್ಸಲ್ಲಿ ಅಂದುಕೊಂಡ್ರೆ ಎರಡಕ್ಕೂ ಗೊತ್ತಾಯಿತು. ಆ ಎರಡು ಅಂತ ಇವೆ, ನೀನು ರಾಜನಾಗಿ ಹುಟ್ಟಿದರೆ ನಾವು ನಿನ್ನ ಮಂತ್ರಿಗಳಾಗಿ ಹುಟ್ಟಿ ಸುಖ ಪಡ್ತೇವೆ ಅಂತ ಮೂರು ಇದೆ. ಈ ಮೂರರ ಇದನ್ನು ನೋಡಿ ಮಿಕ್ಕ ನಾಲ್ಕು ಸಪರೇಟ್ ಅವರು ಆ ಪಕ್ಷಿಗಳು ಶಾಪ ಕೊಡ್ತಾ ಇವೆ ನಿಮಗೆ ಅದೇ ಜನ್ಮ ಬರಲಿ. ಆ ಶಾಪ ಹೇಗಾಗುತ್ತೆ ಬೇಡಿದ್ದಿರಂತಹ ಅಂದ್ರೆ ಇಲ್ಲ ಪಶ್ಚಾತ್ತಾಪ ಆಗ್ತಾ ಇದೆ ಯೋಗ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ ಇಂಥ ಆಲೋಚನೆ ಬಂತು ನೀವು ಶಾಪ ಕೊಟ್ಟಿದ್ರಿ ಹುಟ್ಟಲೇಬೇಕಾಗುತ್ತೆ ಅನುಗ್ರಹ ಮಾಡಿ ಅಂದಾಗ ನೀವು ಮುಂದೆ ಅಲ್ಲಿ ರಾಜನ ಮಕ್ಕಳಾಗಿ ಹುಟ್ಟಿದಾಗ ನಾವು ಮನುಷ್ಯರಾಗಿ ಬ್ರಾಹ್ಮಣರಾಗಿ ಬರ್ತೇವೆ ನೀವು ಕ್ಷತ್ರಿಯರಾಗಿ ಹುಟ್ಟಿರಾ ನಾವು ನಿಮ್ಮನ್ನ ರಕ್ಷಣೆ ಮಾಡ್ತಾ ಇರ್ತೇವೆ ನಿಮಗೆ ಜ್ಞಾನ ಬರುವಂತೆ ಮಾಡುತ್ತೇವೆ ಅಂತ ಅಭಯ ಕೊಡ್ತಾರೆ. ಯಾಕೆ ಅಂದ್ರೆ ನಿಮ್ಮಲ್ಲಿ ಒಬ್ಬ ಪಿತೃವರ್ತಿ ನಾವೆಲ್ಲ ಆಕಳನ್ನ ಕೊಂದು ಹಾಗೆ ತಿನ್ನಬೇಕು ಅಂದಾಗ ಶ್ರಾದ್ಧ ಮಾಡಬೇಕು ಅಂತ ಹೇಳಿದ್ದ ಅದರ ಫಲದಿಂದ ನಮಗೆ ಜನ್ಮ ಜನ್ಮದಲ್ಲೂ ನಮಗೆ ನೆನಪು ಬರ್ತಾ ಇದೆ ಅದಕ್ಕೆ ಕಾರಣ ನೀವೇ ಆದ್ದರಿಂದ ನಿಮ್ಮನ್ನ ನಾವು ಬಿಡಲ್ವ. ಸರಿ ಇಷ್ಟು ಅದರಲ್ಲಿ ಆ ಪಕ್ಷಿ ಆ ಯಾವ ರಾಜ ಬಂದಿದ್ದ ಸರೋವರದಲ್ಲಿ ಜಲಕ್ರೀಡೆ ಆಡಲಿಕ್ಕೆ ಅವನ ಮಗನಾಗಿ ಹುಟ್ಟಿದ ಈ ಇಬ್ಬರು ಅವನ ಮಂತ್ರಿಗಳ ಮಕ್ಕಳಾಗಿ ಹುಟ್ಟು ಬರ್ತಾ ಇದ್ದಾರೆ. ತದನಂತರ ಈ ರಾಜನ ಮಗನಾಗಿ ಹುಟ್ಟಿ ಬಂದ ಆ ಹುಡುಗ ಬೆಳೀತಾ ಬಂದ ಈ ಇಬ್ಬರು ಮಂತ್ರಿಗಳ ಮಕ್ಕಳು ಅವನಿಗೆ ತುಂಬಾ ಸ್ನೇಹಿತರಾದರು ಮೂರು ಜನ ಒಟ್ಟೊಟ್ಟಿಗೆ ಬೆಳೆದರು. ಅದೇ ಕಾಲದಲ್ಲಿ ಬಡ ಬ್ರಾಹ್ಮಣನ ಮನೆಯಲ್ಲಿ ನಿಮಿತ್ತ ನಾಲ್ಕು ಜನ ಹುಟ್ಟಿ ಬಂದರು ಒಳ್ಳೆ ಬ್ರಹ್ಮಜ್ಞಾನಿಗಳಾದರು ವೇದ ವೇದಾಂತಗಳು ಕೇಳಿಕೊಂಡ್ರು ತಪಸ್ಸನ್ನು ಮಾಡ್ತಾ ಇದ್ದಾರೆ. ತಾವು ಕಾಡಿಗೆ ಹೋಗಬೇಕು ಅಂದ್ರೆ ಅಪ್ಪ ಅಮ್ಮ ಹೇಳಿದರು ನಮ್ಮ ಹೋಗ್ತೀರಾ ಸರಿ ಅವರು ಯುವಕರಿಗೆ ಅಂತ ಇರಬೇಕು ಅಂತ ನೋಡಿ ಮತ್ತೆ ಹೇಳಿಬಿಡ್ತಾರೆ ನಾವು ಕಾಡಿಗೆ ಹೋಗ್ತೀವಿ ಅಪ್ಪ ಅಂದ ಚೂರು ದುಡ್ಡು ಬೇಕು ನಮಗೆ ನೀವು ಹೋದ್ರೆ ಬದುಕಿ ದುಡ್ಡು ಬೇಕಲ್ಲ ನಿಮ್ ದುಡ್ಡಿಗೆ ವ್ಯವಸ್ಥೆ ಮಾಡುತ್ತೇವೆ ಏನೂ ಇಲ್ಲ ಮುಂದೆ ಈ ರಾಜನ ಮಗ ಕಾಡಿಗೆ ಹೋಗಿ ಬರ್ತಾನೆ ಕಾಡಿಗೆ ಹೋಗಿ ಬರುವಾಗ ತುಂಬಾ ಜನ ಸೇರಿರ್ತಾರೆ ನೀವು ಹೇಗೋ ಒಂದು ಹೋಗಿ ಆ ರಾಜ ಆ ಮಂತ್ರಿಗಳ ಮಕ್ಕಳು ಆ ಮೂರು ಜನ ಕೇಳುವಂತೆ ನಾವು ಹೇಳಿಕೊಟ್ಟ ಶ್ಲೋಕ ಹೇಳಿಬಿಡಿ ನಿಮ್ ಬೇಕಾದ ದುಡ್ಡು ಬರುತ್ತೆ. ಅವಾಗ ಇಲ್ಲಿ ಆ ರಾಜನ ಮಗನಾಗಿ ಬಂದ ಹಂಸ ಪಕ್ಷಿ ಇರುತ್ತಲ್ಲ ಆತನಿಗೆ ಮದುವೆ ಆಗುತ್ತೆ. ಮದುವೆ ಆದ ಮೇಲೆ ಹೆಂಡತಿ ಜೊತೆಗೆ ಆ ಉದ್ಯಾನವನದಲ್ಲಿ ತಿರುಗಾಡ್ತಾ ಒಂದು ಕಡೆ ಕೂತಿರುವಾಗ ಈತನಿಗೆ ಈ ಇರುವೆಗಳ ಭಾಷೆ ಪ್ರಾಣಿಗಳ ಭಾಷೆ ಎಲ್ಲ ಬರುತ್ತೆ. ಎರಡು ಇರುವೆ ಮಾತಾಡ್ತಾ ಇತ್ತು ಒಂದು ಗಂಡು ಒಂದು ಹೆಣ್ಣು. ಆ ಹೆಣ್ಣು ಇರುವೆ ಸಿಟ್ಟ ಆಗಿತ್ತು ಈ ಗಂಡು ಇರುವೆ ಆ ಹೆಣ್ಣನ್ನ ಸಮಾಧಾನ ಮಾಡ್ತಾ ಇತ್ತು. ಆ ಎರಡು ಮಾತನ್ನ ಕೇಳಿ ಹಪ್ ಅಂತ ನಕ್ಕ ಅಲ್ಲಿ ಯಾರೂ ಇದ್ದಿಲ್ಲ ಆಕೆ ಶುರು ಮಾಡಿದ್ದು ಯಾಕೆ ನಕ್ಕಿತ್ತು ಅಲ್ಲ ಇರುವೆ ಮಾತನ್ನು ಕೇಳಿದ್ರು ಅಲ್ಲ ನಿಮ್ಗೆ ಇರುವೆ ಮಾತು ಗೊತ್ತಾಗುತ್ತ ನೀವೇನಾದ್ರೂ ದೇವತೆಗಳ ಏನು ಶುರು ಆಯಿತು ಪ್ರಪಾತ ನನ್ನನ್ನು ನೋಡೇ ನಕ್ಕಿದ್ದು ಯಾಕೆ ನಕ್ಕಿತ್ತು ಆಟ ಶುರು ಆಯಿತು 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 ಕೊನೆಗೆ ಆತನಿಗೆ ವಿರಕ್ತಿ ಎಷ್ಟು ಬಂತು ಅಂತ ಹೇಳಿದ್ರೆ ಹೆಂಡತಿ ಕಾಟಕ್ಕೆ ರಾಜ್ಯ ಬಿಟ್ಟು ಕಾಡಿಗೆ ಹೋಗಿ ದೇವರ ತಪಸ್ಸು ಮಾಡೋಣ ಅಂತ ಹೊರಟೇಬಿಟ್ಟ. ಆ ಇಬ್ಬರು ಮಂತ್ರಿ ಮಕ್ಕಳು ಕೂಡ ನಾವು ಬರ್ತೇವೆ ಅಂತ ಹೊರಟು ಹೋಗಿ ಕಾಡಲ್ಲಿ ತಪಸ್ಸು ಮಾಡುತ್ತಾರೆ. ಒಂದು ವಾರಕ್ಕೆ ದೇವ ಕನಸಲ್ಲಿ ಕಾಣಿಸಿ ನಾಳೆ ರಾಜ್ಯಕ್ಕೆ ಹೋಗಿ ನಿಮಗೆ ಒಳ್ಳೆದಾಗುತ್ತೆ. ಏನಾಗುತ್ತಪ್ಪ ಒಂದು ವಾರಕ್ಕೆ ತಪಸ್ಸು ಮುಗಿತವರು ತಿರುಗಿ ಬರ್ತಾ ಇದ್ದಾರೆ ಎಲ್ಲ ಪ್ರಜೆಗಳಿಗೆ ಸಬೇಕಾದ ಅದಕ್ಕೆ ಅಪ್ಪ ನಮ್ಮ ರಾಜ ನಮಗೆ ತಿರುಗಿ ಬರ್ತಾ ಇದ್ದಾನಲ್ಲ ಇನ್ನೇನು ಖುಷಿ ಆಯಿತು ಅಂತ ಎಲ್ಲ ಜನ ಆ ಕಾಡಿನಿಂದ ಬರುವಂತಹ ರಾಜನ ರಥದ ಸುತ್ತು ಸೇರ್ಕೊಂಡ್ಬಿಟ್ಟಿದ್ದಾರೆ ಜಾಮ್ ಪ್ಯಾಕ್ ಆಗ್ಬಿಟ್ಟಿದ್ದಾರೆ ಅದರಲ್ಲಿ ಹತ್ತಿರ ಹೋಗ್ಲಿಕ್ಕಾಗಲ್ಲ. ಈ ಬ್ರಾಹ್ಮಣ ಬಂದ ನಾಲ್ಕು ಜನ ಮಕ್ಕಳ ಬ್ರಾಹ್ಮಣ ಬಂದ ಅವರು ಕಾಡಿಗೆ ಹೋಗಿದ್ದಾರೆ ಈ ಬ್ರಾಹ್ಮಣ ಬಂದು ಶ್ಲೋಕವನ್ನ ಓದ್ತಾ ಇದ್ದಾನೆ. ಆ ಶ್ಲೋಕ ಯಾವುದು ಅಂದ್ರೆ ಶ್ರಾದ್ಧ ಮಾಡುವ ಕಾಲಕ್ಕೆ ಹೇಳಲೇಬೇಕಾದ ಶ್ಲೋಕ. ಸಪ್ತವ್ಯಾಧಾ ದಶಾರಣೇಶು ಮೃಗಾಹ ಕಾಲಾಂಜರೇಗಿರು ಚಕ್ರವಾಕಾಹ ಶರದ್ವೀಪೆ ಹಂಸಾಹ ಸರತಿ ಮಾನಸೆ ಎಲ್ಲ ಅವರ ಜನ್ಮಗಳೆಲ್ಲ ನೆನಪು ಮಾಡುವಂತಹ ಶ್ಲೋಕ. ಇನ್ನ ಅದು ಹೇಳುತ್ತಾರೆ ಪ್ರಸ್ಥಿತಾಹ ದೀರ್ಘಮಧ್ವಾನಂ ವಿಯಂ ತೇಭ್ಯೋವತೀ ತಥಾ ನೀವು ಆ ಏಳು ಜನ ಒಟ್ಟೊಟ್ಟಿಗೆ ಬಂದಿದ್ದು ಆ ನಾಲ್ಕು ಜನ ಬ್ರಹ್ಮಜ್ಞಾನಿಗಳಾಗಿ ಹೊರಟಿದ್ದೇವೆ ನೀವು ಅವರಿಂದ ಉಳಿದು ಬಿಟ್ಟಿದ್ದೀರಿ ಇಷ್ಟು ಶ್ಲೋಕದ ಅರ್ಥ. ಈ ಶ್ಲೋಕವನ್ನು ಗಟ್ಟಿಯಾಗಿ ಹೇಳಿದ ಹೇಳಿದ ಕೂಡಲೇ ಆ ರಾಜ ಮಂತ್ರಿಗಳಿಬ್ಬರು ಕೂಡ ಕೇಳಿಸ್ತು. ಕೇಳಿದ ಕೂಡಲೇ ಅವರಿಗೆ ಹಿಂದಿನ ಜನ್ಮದ ನೆನಪಾಗ್ತಾ ಇದೆ ಅಯ್ಯೋ ಹೀಗಾಯ್ತಲ್ಲ ಅಂತ ಮೂರ್ಛಾಕ್ರಾಂತರಾಗಿ ಬಿಡ್ತಾ ಇದ್ದ. ಮೂರ್ಛಾಕ್ರಾಂತರಾಗಿ ಬಿದ್ದ ಮೇಲೆ ಮತ್ತು ಎದ್ದು ಆ ಬ್ರಾಹ್ಮಣನಿಗೆ ಬೇಕಾದ ಕೊಟ್ಟು ಕಳಿಸಿದರು. ನಂತರ ರಾಜ್ಯ ಅದು ನೋಡಿ, ಈ ರಾಜ ಏನು ಸರೋವರದಲ್ಲಿ ಜಲ ಕ್ರೀಡೆ ಆಡಬೇಕು ಅಂತ ಬಂದಿದ್ದ, ಅವನನ್ನ ನೋಡಿ ಈ ಪಕ್ಷಿ ಒಂದು ನಾನು ಇವರ ಮಗನಾದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿಕೊಂಡು ಬಂದತ್ತಲ್ಲ, ಆ ಪಕ್ಷಿಗಳನ್ನ ನೋಡಿ ಈ ರಾಜ ಅಂದುಕೊಂಡಂತೆ ಏನಂತ, ಎಷ್ಟು ಚೆನ್ನಾಗಿವೆ, ಮನುಷ್ಯನಾಗಿ ನಾನು ತಪಸ್ಸು ಮಾಡಬೇಕಾಗಿತ್ತು ಮಾಡ್ತಾ ಇಲ್ಲ, ಈ ಪಕ್ಷಿಗಳಾಗಿ ತಪಸ್ಸು ಮಾಡ್ತಾ ಇವೆ, ನಾನು ಇದರಲ್ಲಿ ಒಂದು ಪಕ್ಷಿಯ ಮಗನಾಗಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅಂದುಕೊಂಡಿದ್ದ. ಇವಾಗ ಏನಾಯಿತು, ಈ ರಾಜನ ಮಗನಾಗಿ ಪಕ್ಷಿ ಬಂತಲ್ಲ, ಆ ಪಕ್ಷಿಯ ಮಗನಾಗಿ ಮತ್ತು ರಾಜ ಬಂದ. ಆ ರಾಜನಿಗೇನೆ ಆ ಪಟ್ಟವನ್ನ ಕೊಟ್ಟು ಈ ಮೂರು ಜನ ರಾಜ ಇಬ್ಬರು ಮಂತ್ರಿಗಳು ಹೊರಟು ಹೋಗ್ತಾ ಇದ್ದಾರೆ. ಕಾಡಿಗೆ ಹೊರಡುವಾಗ ಈ ರಾಜನ ಹೆಂಡತಿ ಕಾಟ ಕೊಟ್ಟಲ್ಲ, ಕಾಟ ಕೊಟ್ಟ ಹೆಂಡತಿ, ನಾನು ಬರ್ತೇನೆ, ಅಲ್ಲಿಗೂ ಯಾಕೆ ನೀನು, ಅಲ್ಲೂ ಯಾಕೆ ನೀನು. ಅವಾಗ ಹೇಳ್ತಾ ಇದ್ದ, ನಾನು ಯಾರು ಗೊತ್ತಾ, ಯಾರು ನೀನು, ನಿಮಗೆ ಇದುವೇ ಭಾಷೆ ಬರುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು, ಏನಿಲ್ಲ ಹಾಗಾದ್ರೆ ಮತ್ತಿಷ್ಟು ಕಾಟ ಕೊಡ್ತಿದ್ದೆ ಹಾಗೆ ಅಂದ್ರೆ, ನೀವು ಯಾರು ಎಂಬುದು ಕೂಡ ನನಗೆ ಗೊತ್ತಿತ್ತು, ನೀವು ಮಹಾಜ್ಞಾನಿಗಳಾಗಿದ್ದು ಈಗ ಬರೀ ಸುಖಭೋಗದಲ್ಲೇ ಬಿದ್ದಿದ್ದೀರಾ, ಅದಕ್ಕೆ ನಿಮ್ಮನ್ನ ಸುಖಭೋಗದಲ್ಲೇ ಬಿದ್ದಿದ್ದೀರಾ, ಅದಕ್ಕೆ ನಿಮಗೆ ಸುಖಭೋಗದಿಂದ ಆಚೆ ತರಲಿಕ್ಕಾಗಿ ಕಾಟ ಕೊಟ್ಟೆ, ನೀವು ತಪಸ್ಸಿಗೆ ಹೋಗಬೇಕು ಅಂತ ಕಾಟ ಕೊಟ್ಟೆ ನಾನು. ಅವಾಗ ಕೇಳ್ತಾನೆ ರಾಜ, ಅಲ್ಲ ನಾನು ಅಂತ ಋಷಿಗಳ ಮಗ ಹೀಗೆ ಹುಟ್ಟಿದ್ರಿಂದ ನಿನ್ನೆ ಗೊತ್ತಾಯಿತು ನೀನ್ ಯಾರು ಅಂತ ಕೇಳ. ನಾನು ಯಾರೋ ಅಲ್ಲ, ನೀವು ಕೊಂದು ತಿಂದ ಆ ಕಡೆ ನಾನು. ಅಲ್ಲಿ ಹೇಳೋದು ಒಂದು ಪಿತೃಕಾರ್ಯ ಮಾಡಿದರೆ ಪಿತೃಗಳ ಅನುಗ್ರಹ ಆದರೆ ಆ ಮಾಡಿದವರಿಗೂ ಮಾಡಿಸಿಕೊಂಡವರಿಗೂ ಎಲ್ಲರಿಗೂ ಅನುಗ್ರಹ ಆಗುತ್ತೆ. ಆ ಕಡೆಗೂ ಸದ್ಗತಿ ಆಯಿತು, ಇವರಿಗೂ ಸದ್ಗತಿ ಆಯಿತು. ಹಾಗಾದರೆ ನಾವು ಶ್ರಾದ್ದ ಮಾಡಿದರೆ ನಮಗೂ ಕೂಡ ಭಗವಂತ ಜನ್ಮ ಜನ್ಮದಲ್ಲಿ ವಿಶೇಷವಾದ ತನ್ನ ಜ್ಞಾನ ಕೊಟ್ಟು ಅನುಗ್ರಹ ಮಾಡುತ್ತಾನೆ. ಇಷ್ಟು ನೆಲೆ ಯಾವುದಕ್ಕಿದೆ ಅಂದ್ರೆ ಪಿತೃಕಾರ್ಯಕ್ಕೆ ಕೂತಿದೆ. ಇಂಥ ಪಿತೃಕಾರ್ಯ ಮತ್ತೆ ನಾವು ಮಾಡಿದರೆ ನಮಗೂ ಸದ್ಗತಿ ಆಗುತ್ತೆ, ನಮ್ಮ ಪಿತೃಗಳಿಗೂ ಸದ್ಗತಿ ಆಗುತ್ತೆ, ನೋಡಿದ ಮಕ್ಕಳಿಗೂ ಒಳ್ಳೆ ಬುದ್ಧಿ ಬರುತ್ತೆ, ಅವರು ಮಾಡುತ್ತಾ ಬರ್ತಾರೆ. ಇದನ್ನ ಶ್ರಾದ್ದಕಲ್ಪ ಅಂತ ಹರಿವಂಶದಲ್ಲಿ ಬಹಳ ಸುಂದರವಾಗಿ ತಿಳಿಸಿಕೊಡ್ತಾ ಬರ್ತಾರೆ. ಇನ್ನ ಆ ಶ್ರಾದ್ದದಲ್ಲಿ ಹೇಗೆ ಮಾಡಬೇಕು, ದೇವತೆಗಳು ಹೇಗೆ ಬರ್ತಾರೆ, ಆ ಬಂದರೆ ಅವರಿಗೆ ಯಾವ ಚಿಂತನೆ ಮಾಡಬೇಕು, ಅನುಸಂಧಾನ ಹೇಗೆ ಮಾಡಬೇಕು, ಅವೆಲ್ಲ ತಿಳ್ಕೊಂಡಿದ್ರೇನೆ ಶ್ರಾದ್ದ ಆಗುತ್ತೆ. ಇಲ್ಲದಿದ್ರೆ ಹೇಳ್ತಾರೆ ಪುರಂದ್ರದಾಸರು, ಈ ಪಿತೃಗಳೆಲ್ಲೋ ಇವರೆಲ್ಲೋ ಎಳ್ಳೆಲ್ಲೋ ನೀರೆಲ್ಲೋ. ಸಾಧನೆಯನ್ನು ನಡೀತು, ಮಾಡಬೇಕಾದ ರೀತಿಯಲ್ಲಿ ಮಾಡಲಿಲ್ಲ, ಮಾಡದಿದ್ರು ಮಾಡಬೇಕಾದ ರೀತಿಯಲ್ಲಿ ಮಾಡದಿದ್ರು ಎರಡು ಒಂದೇ ಆಗುತ್ತೆ. ಇದು ಮಾಡಿದ್ದು ಅಂತ ಹೆಸರಿಗೆ ಮಾತ್ರ, ಮಾಡಬೇಕಾದ ರೀತಿಯಲ್ಲಿ ಮಾಡಲೇ ಇಲ್ಲ. ಕೆಲವರು ಇರ್ತಾರೆ ಶ್ರಾದ್ದ ಮಾಡುವ ಕಾಲಕ್ಕೆ ಅಲ್ಲಿ ಪಿತೃದೇವತೆಗಳು ಬರ್ತಾರೆ ಎಂದು ಎಚ್ಚರವೇ ಇರಲ್ಲ ಅವರಿಗೆ. ಏನೋ ಒಂದು ತಂತು, ಅದೊಂದು ತಂತು ಮಾಡಬೇಕು ಅಂತ ಆಚಾರಮ್ಮ ಹಿಡಿ ಅಂದ್ರೆ ಆಚಾರ ಮುಗಿ ಹಿಡಿಬಿಡ್ತಾರೆ. ಯಾಕೆ ವರ್ಷಕ್ಕೊಮ್ಮೆ ಶ್ರಾದ್ದ ಮಾಡೋದು. ನಾವು ನೋಡ್ತಾ ಇದ್ರು ಬಳಗದಲ್ಲಿ ಒಬ್ಬರಿದ್ರು, ನಾ ಹುಡುಗಿಸ್ಕಾರಕ್ಕೆ ಅವ್ರು ಯಾವಾಗ ಮುದ್ರಣ ಹಾಕ್ತಾ ಇದ್ದಿಲ್ಲ, ಒಂದು ದಿವಸ ಮಾತ್ರ ಗೋವಾಗ ಹಾಕ್ಬಿಡ್ತಾ ಇದ್ರು. ನಾವು ಅಪ್ಪನ ಕೇಳಿದ್ರು, ಇವ್ರು ಇವತ್ತಾಕಿ ಮುದ್ರಣ ಹಾಕ್ತಾ ಇದ್ದಾರೆ, ದಿನಾಲು ಹಾಕಲ್ಲ ಅಲ್ಲಪ್ಪ ಅವರ ಅಪ್ಪನ ಶ್ರಾದ್ದ. ಅಲ್ಲ ನಾವು ಅನ್ಕೊಂಡದ್ದು ಓ ಶ್ರಾದ್ದ ದಿವಸ ಮುದ್ರೆ ಹಾಕ್ಬೇಕ. ಹಾಗೆ ಶ್ರಾದ್ದದ ಕಲ್ಪನೆ ಸರಿಯಾಗಿಲ್ಲ, ಅದನ್ನು ನಾಳೆ ನೋಡೋಣ. ವಿಶೇಷವಾದ ಶ್ರಾದ್ದದ ಕಲ್ಪನೆ, ಅದರಲ್ಲಿ ಹೇಗೆ ಚಿಂತನೆ ಮಾಡಬೇಕು, ಅನುಸಂಧಾನಗಳು ಹೇಗೆ, ಅದರ ಜೊತೆಗೆ ನಾಳೆ ಈ ಒಂದು ಶ್ರಾದ್ದ ಕಾರ್ಯ ಸಾರ್ಥಕ ಆಗಬೇಕಾದರೆ ಮೂರನ್ನು ನೆನೆಯಬೇಕಂತ ಶ್ರಾದ್ದ ಕಾಲದಲ್ಲಿ ಅದು ಪೂರ್ಣ ಆಗಬೇಕಾದ್ರೆ ಯಾವುದನ್ನ ಅಂದ್ರೆ, ಒಂದು ವಾಮನನ್ನು ನೆನೆಯಬೇಕಂತೆ. ಪಿತೃಯೇ ದೈವೇ ಅಥ ಮಾನುಷ, ಪಿತೃಕಾರ್ಯ ದೈವ ಕಾರ್ಯ ಮನುಷ್ಯ ಕಾರ್ಯ ಆದಾಗ ವಾಮನನ್ನ ನೆನೆಯಬೇಕು. ಇನ್ನೊಂದು ಚಂದ್ರನ ಹುಟ್ಟನ್ನ ನೆನೆಯಬೇಕಂತೆ, ಚಂದ್ರನ ಕಥ ಚಂದ್ರ ಉತ್ಪತ್ತಿ ಕಥ ನೆನೆಯಬೇಕು. ಮೂರನೆಯದು ಕಾಠದ ಉಪನಿಷತ್ತಿನ ಪಾರಾಯಣ ಆಗಬೇಕು. ಈ ಮೂರು ಶ್ರಾದ್ದ ಕಾಲಕ್ಕೆ ಅವಶ್ಯವಾಗಿ ನಡೆದರೆ ಶ್ರಾದ್ದ ಮಾಡಿದ್ದು ಪಿತೃದೇವತೆಗಳಿಗೆ ಅಕ್ಷಯ ಫಲ ಕೊಟ್ಟಿರುವುದು. ಅಕ್ಷಯ ಫಲ 10,000 ವರ್ಷಗಳ ಕಾಲ ನೀವು ಶ್ರಾದ್ದ ಮಾಡಿದರೆ, ಯಾವಾಗೂ ಮಾಡಿದರೆ ಎಷ್ಟು ಫಲ ಬರಬೇಕು? ಒಂದು ದಿನ ಶ್ರಾದ್ದ ಮಾಡಿದರೆ ಅಷ್ಟು ಫಲ ಅವರಿಗೆ ಬರುತ್ತೆ. ಕಾಟಕ ಮತ್ತು ವಾಮನ ಕಥ, ಆದ ಮೇಲೆ ಚಂದ್ರೋತ್ಪತ್ತಿ ಕಥ ಕೇಳಿ ಮಾಡಿದರೆ. ಅದರಿಂದ ಅದನ್ನು ನಾಳೆ ನೋಡೋಣ. ಶ್ರಾದ್ದ ಚಿಂತನೆ ಮಾಡುವುದನ್ನ ನಾಳೆ ನೋಡೋಣ. ಬಗ್ಗೆ ಶ್ರೀಕೃಷ್ಣ.